ಶಿವಸುತ ಶಿವನಾಯಕ ಸಾವಳಿ ಸಹಾಯಕ ಶರಣು ಮಂಗಲದಾಯಕ ಶರಣು ಶರಣು ಇತರಜಮದಕ್ಕೆ ಮುನಿಪ ಪುತ್ರರೈವರ ಪಡೆದು ಕಿರುತೀರ ಮತ್ತಿಗಿಂತ ಯಮದಗ್ನಿ ಮುನಿಪ
ಋಷಿಯನ್ನು ದರ್ಶನಾಥ ಎಂಬುದಾಗಿ ಹೇಳಿದರು ಪ್ರಾಜ್ಞರು. ಸತ್ಯವನ್ನು ದರ್ಶಿಸುವ ಯೋಗ್ಯತೆ ಋಷಿಗಳಿಗೆ ಮಾತ್ರ ಇದೆ ಅಂತ ಇದಕ್ಕೆ ಅರ್ಥ. ಈ ಕಣ್ಣಿಗೆ ಕಾಣುವಂತಹ ಯಾವತ್ತೂ ಅಶಾಶ್ವತವಾದಂತಹ ವಿಷಯದಲ್ಲಿ ಲಯಿಸದೇ ಇದ್ದಂತಹ ಮನಸ್ಥಿತಿ ಪರಬ್ರಹ್ಮ ತತ್ವದಲ್ಲಿ ಪ್ರತಿಷ್ಠಾಪಿತವಾದಾಗ ವಿಶ್ವದಲ್ಲಿ ಋಷಿಯ ಯೋಗ್ಯತೆ ಹೆಚ್ಚುತ್ತದೆ, ಋಷಿ ಜನ್ಮ ಸಾರ್ಥಕವಾಗುತ್ತದೆ. ಇದು ಜ್ಞಾನಿಗಳ ಅಂಬೋಣ. ನಾನು ಋಷಿಯಾದರೂ ಗೃಹಸ್ಥಾಶ್ರಮಿಯಾಗಿದ್ದೇನೆ. ಜಮದಗ್ನಿ ಗೃಹಸ್ಥಾಶ್ರಮಿಯಾದದ್ದು ತಪ್ಪು ಅಂತ ಯಾರೂ ಹೇಳುವುದಕ್ಕಿಲ್ಲ. ಆದರೆ ನನಗೆ ಈ ಹೊತ್ತಿಗೂ ಇದೊಂದು ಆಶ್ಚರ್ಯದ ಘಟನೆ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರಾದಂತಹ ಋಷಿಕ ಮಹರ್ಷಿಗಳು ವೃದ್ಧಾಪ್ಯದ ಕಾಲದಲ್ಲಿ ಯಾತ್ರೆಯನ್ನು ಬಯಸಿದ್ರಿಂದ ಅವರ ಜೊತೆ ದೇಶ ಸಂಚಾರಕ್ಕೆ ಹೊರಟವನು ನಾನು. ಆದರೆ ರೇಣುಕೆ ನನ್ನ ಪತ್ನಿಯಾಗಿ ಬರುವಂತಹ ಸಂದರ್ಭ ಹೇಗೆ ಘಟಿಸಿತು ನೆನಪು ಮಾಡುತ್ತೇನೆ. ಅವರ ಸ್ವಯಂವರ ಏರ್ಪಟ್ಟಿತ್ತು. ಬ್ರಾಹ್ಮಣರು ಋಷಿಗಳು ಎಂಬ ಕಾರಣಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ನಮಗೂ ಸ್ಥಳ ಏರ್ಪಟ್ಟಿತ್ತು. ನಾವು ಆಕೆ ಮಾಲೆ ಹಾಕಬಹುದು ಅಂತ ಗ್ರಹಿಸಿದವರೇನಲ್ಲ. ನಮ್ಮಪ್ಪನಿಗೂ ರಾಜಕುಮಾರಿ ಸಸಿಯಾಗಿ ಬರ್ತಾಳೆ ಎಂಬ ಕಲ್ಪನೆಯೂ ಇರಲಿಲ್ಲ. ರೇಣುಕೆ ಅಷ್ಟೂ ಮಂದಿಗಳನ್ನು ಬಿಟ್ಟು ನನ್ನ ಕೊರಳಿಗೆ ಮಾಲೆ ಹಾಕಿ ಈ ಬ್ರಾಹ್ಮಣನ ಜೊತೆಯಲ್ಲಿ ಈ ಋಷಿಯ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸುವುದಕ್ಕೆ ಸಿದ್ಧಳಾಗಿ ಬಂದದ್ದು ಅಂತಂದ್ರೆ ದೈವೀ ನಿರ್ಣಯವೇ ಇರಬೇಕು. ಒಂದು ದಿನವೂ ತನ್ನ ಅರಸುತನದ ಯೋಗ್ಯತೆ ಕುರಿತು ಅವಳು ಹಚ್ಚಿಕೊಂಡವಳಲ್ಲ, ಯೋಚಿಸಿದವಳಲ್ಲ. ಉಳಿದವರಿಗಿಂತ ಭಿನ್ನವಾದಂತಹ ವ್ಯಕ್ತಿತ್ವ ನನ್ನದು ಎಂಬ ತೀರ್ಮಾನದಿಂದ ನನ್ನ ಆಶ್ರಮದ ಬೆಳಕಾಗಿ ಬಂದು ನನ್ನ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸಿದ್ದಾಳೆ. ದೀರ್ಘವಾದಂತಹ ದಾಂಪತ್ಯ ನಮ್ಮದು, ಸುಖಮಯವಾದಂತಹ ದಾಂಪತ್ಯ ನಮ್ಮದು. ಪತಿವ್ರತೆಯಾದಂತಹ ರೇಣುಕೆಯ ಸಹವಾಸ 5 ಗಂಡು ಮಕ್ಕಳನ್ನು ಪಡೆಯುವಂತಹ ಪುಣ್ಯವನ್ನು ನನಗೆ ಕೊಟ್ಟಿದೆ. ಅದರಲ್ಲೂ ಕೊನೆಯವನಾದಂತಹ ರಾಮ ನನ್ನ ವಂಶದ ಉತ್ತುಂಗವಾದಂತಹ ಯೋಗ್ಯತೆಯನ್ನು ವಿಶ್ವಕ್ಕೆ ಪ್ರಸಾರ ಮಾಡುವಂತಹ ಸಾಮರ್ಥ್ಯದಿಂದ ಕೂಡಿದವನು. ಇದು ಜ್ಞಾನಿಗಳ ಬ್ರಾಹ್ಮಣರ ಭವಿಷ್ಯದ್ವಾಣಿ. ಈ ಹೊತ್ತು ಉದಯ ಕಾಲದಲ್ಲಿ ನನ್ನ ಜೀವನ ನಡೆದು ಬಂದ ದಾರಿಯನ್ನು ಯೋಚಿಸ್ತಾ ಇರುವ ನಾನು ಪ್ರಕೃತದ ಕರ್ತವ್ಯದ ಕಡೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ರೇಣುಕೆ ಆಗಲೇ ಎದ್ದಿದ್ದಾಳೆ, ನದಿಯ ಕಡೆಗಾಗಿ ನಡೆದಿದ್ದಾಳೆ. ಶುದ್ಧೋದಕವನ್ನು ಅವಳು ತರುವವರೆಗೆ ನನಗೇನು ಕೆಲಸವಿಲ್ಲ. ಅವಳ ದಾರಿಯನ್ನೇ ನೋಡ್ತಾ ಅವಳು ಬಂದ ಮೇಲೆ ಮತ್ತುಳಿದ ಉದ್ಯೋಗ, ಅದಕ್ಕಾಗಿ ಅವಳ ಪ್ರತೀಕ್ಷೆಯಲ್ಲಿರ್ತೀನಿ ನೋಡೋಣ.
ನದಿಗೆ ಬಂದಿರುವ ಅಬಲೆಯರ ಕೂಡು ಸಹ ಚಿತ್ರರಥನೆಂಬ ಕಂಸರ್ವ ಮತ್ತ ಸದಿಯನ ಕೂಡಿದ ನಾಡುತ್ತಿರಲು ರೇಣುಕೆಯು ಕೌತುಕವೆತ್ತು ಬಿರ್ಸಿದಳಾಗಿ ಕಾಣುತ್ತ ನಿಂತು ನೋಡಿದಳೊಂದು ಗಡಿಯಲು ಅತ್ತಲಂದಿಗ ನದಿಗೆ ಬಂದಿರುವ ಅಬಲಯರ ಕೂಡುತ ಚಿತ್ರರಥನಂತೆಂಬ ಗಂಧರ್ವ
ನಿತ್ಯ ಪದ್ಧತಿಯಂತೆ ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಈ ನದಿ ತೀರಕ್ಕೆ ಬಂದಿದ್ದೇನೆ. ಸ್ನಾನವನ್ನು ಪೂರೈಸಿ ಶುದ್ಧೋದಕವನ್ನು ಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದವನ್ನು ತೊಳೆದು ಅಲ್ಲ ಅವರು ಮಾಡುವಂತಹ ಯಜ್ಞಯಾಗಾದಿಗಳ ಬೇಕಾದ ಸುವಸ್ತುಗಳನ್ನು ಒದಗಿಸಿಕೊಡುವಂತಹದ್ದು ಅದು ನನ್ನ ಕರ್ತವ್ಯ. ಹಾಗೆ ಸ್ನಾನವನ್ನು ಪೂರೈಸಿದೆ, ಶುದ್ಧೋದಕವನ್ನು ತೆಗೆದುಕೊಳ್ಳೋಣ ಅಂತ ಈ ನದಿಗೆ ಬಗ್ಗಿದರೆ ಆ ಅದೇನು ಕೇಳಿಸುತ್ತಿದೆ? ಗೊಂದಲ. ಆ ಕಡೆಯಲ್ಲಿ ಏನೋ ಸದ್ದು ನೋಡಿದರೆ ಆಹಾ, ಸುಂದರವಾದಂತಹ ದೃಶ್ಯ. ಹತ್ತಾರು ನೂರಾರು ಮಂದಿ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬ ಪುರುಷನಿದ್ದಾನೆ. ಆತನನ್ನು ನೋಡಿದರೆ ಸಾಮಾನ್ಯ ಮಾನವನಂತೆಯೇ ಕಾಣಿಸುವುದಿಲ್ಲ. ಏನು ವರ್ಚಸ್ಸು, ಏನು ತೇಜಸ್ಸು! ಸುತ್ತಮುತ್ತ ಬಳಸಿಕೊಂಡಿದ್ದಾರೆ ಸುಂದರಿಯರಾದಂತಹ ನಾರಿಯರು. ಅವರ ಕೈಗಳನ್ನು ಹಿಡಿದುಕೊಂಡು ಜಲಕ್ರೀಡೆ ಆಡುತ್ತಿದ್ದಾರೆ. ಆಹಾ, ಏನು ಸುಂದರವಾದ ದೃಶ್ಯವದು! ಅದನ್ನು ಕಾಣುತ್ತಿರುವಾಗ ನನಗೂ ಆಸೆಯಾಗುತ್ತಾ ಇದೆ. ನಾನು ಹೆಣ್ಣಲ್ಲವೇ, ಅರಗೋರಿಯಾಗಿದ್ದೇನೆ. ಒಬ್ಬ ಅರಗೋರನ ಕೈ ಹಿಡಿಯುತ್ತಿದ್ದರೆ ನಾನು ಕೂಡ ಈ ವಿಲಾಸದಲ್ಲಿ ಸುಖ ಪಡೆಯಬಹುದಿತ್ತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿಲ್ಲ. ಅಲ್ಲ, ಅದಕ್ಕಾಗಿ ದುಃಖವಲ್ಲ, ಮಹರ್ಷಿಗಳಿಗೆ ಪತ್ನಿಯಾಗಿದ್ದೇನೆ ಎಂಬುದು ನನ್ನ ಆನಂದಕ್ಕೆ ಕಾರಣವಾಗಿದೆ. ಅದೊಂದು ಪುಣ್ಯ ಯೋಗ ಅಂತ ಸಮಾಧಾನ ಮಾಡಿಕೊಂಡಿದ್ದೇನೆ. ಅವರೊಡನೆ ಮಾತ್ರ ಸರಸವಿಲ್ಲ, ಸಲ್ಲಾಪವಿಲ್ಲ. ಯಮದಗ್ನಿ ಮಹರ್ಷಿಗಳ ಕೋಪ ಇದು ಪ್ರಪಂಚದಲ್ಲಿ ಆದರ್ಶವಾಗಿದೆ. ಅವರ ಹೆಸರೆತ್ತುವುದಕ್ಕೆ, ಅವರ ಬಳಿಗೆ ಹೋಗುವುದಕ್ಕೆ ಯಾರಿಗೂ ಎದೆಗಾರಿಕೆ ಇಲ್ಲ. ಅಂತಹ ಮುನಿಸಿನ ಮುನಿ ಅವರಾಗಿದ್ದಾರೆ. ನಾನು ಕೂಡ ಸತಿಯಾಗಿದ್ದರೂ ಭಯಪಡ್ತಾ ಇದ್ದೇನೆ. ಅವರ ಬಳಿಯಲ್ಲಿ ಸರಸವೂ ಇಲ್ಲ, ವಿರಸವೂ ಇಲ್ಲ, ಸಲ್ಲಾಪವಿಲ್ಲ. ಇಂತಹ ಜಲಕ್ರೀಡೆ ಮೊದಲಾದಂತಹ ವಿರಾಸ ಜೀವನಕ್ಕೆ ಅವಕಾಶವೇ ಇಲ್ಲ. ಬಿಡೋಣ. ನಾನು ಏನು ಮಾಡಿದೆ, ಏನನ್ನು ನೋಡಿದೆ, ಏನನ್ನು ಯೋಚಿಸಿದೆ? ಒಂದು ನಿಮಿಷ ನನ್ನ ಮನಸ್ಸಲ್ಲಿ ಏನೇನೋ ಆತುರಗಳು, ಆಕಾಂಕ್ಷೆಗಳು ಮೂಡಿದವಲ್ಲ, ನನ್ನ ಮನಸ್ಸು ಎತ್ತ ಹರಿಯಿತು, ಏನನ್ನೋ ಬಯಸಿತು. ಚಿ, ನೋಡಬಾರದು ಇತ್ತು ಆ ದೃಶ್ಯವನ್ನು. ಕಂಡುದೇ ತಪ್ಪಾಯಿತು. ಬಿಡೋಣ, ಸಾವಕಾಶ ಮಾಡುವುದಲ್ಲ. ನಾನು ಬಂದ ಕರ್ತವ್ಯವನ್ನೇ ಮರೆತನಲ್ಲ. ಆದಷ್ಟು ಬೇಗನೆ ಶುದ್ಧವಾದ ಕೊಂಡುಕೊಂಡು ಹೋಗಬೇಕಾದ ನನ್ನ ಕರ್ತವ್ಯ. ನೀರಿ ಇಳಿತೇನೆ. ಎಲ್ಲಾ ಸತಿಯರಂತೆ ಕೊಡದಿಂದ ನಾನು ನೀರನ್ನು ಕೊಂಡು ಹೋಗೋಳಲ್ಲ. ನನ್ನ ಪಾತಿವ್ರತ್ಯ ಪ್ರಭಾವದಿಂದ ಸೀರೆ ಸೆರಗಿಂದಲೇ ನೀರನ್ನು ಕೊಂಡು ಹೋಗುವಳು. ಹಾಗೆ ಇಂದು ನನ್ನ ಸೆರಗನ್ನು ಈ ನೀರಿಗಿಳಿಸಿದರೆ ನನ್ನ ಸೀರೆಯ ಸೆರಗಿನಲ್ಲಿ ಜಲವೇ ನಿಲ್ಲುವುದಿಲ್ಲವಲ್ಲ, ಸೋರುತ್ತಾ ಇದೆ. ಬಿಡೋಣ. ಮರಳಿಂದಲಾದರೂ ಪಾತ್ರೆಯನ್ನು ರಚಿಸಿ ಅದರಲ್ಲಿ ನೀರನ್ನು ತುಂಬಿಕೊಳ್ಳೋಣ ಅಂತ ಪ್ರಯತ್ನಿಸಿದರೆ ಇಲ್ಲ, ನನ್ನ ಇಚ್ಛೆಯಂತೆ ಮರಳು ಪಾತ್ರೆಯಾಗುವುದಿಲ್ಲ. ಯಾಕಾಯಿತು ಹೀಗೆ? ಏನಾಯಿತು? ಏನೋ ಆಗಿರಬೇಕಲ್ಲ. ಹೌದು, ನನ್ನ ಪಾತಿವೃತ್ಯ ಕೆಟ್ಟಿರಬಹುದೇ? ನನ್ನ ಚಿತ್ತ ಚಾಂಚಲ್ಯದಿಂದ ಈಗ ಅನರ್ಥವಾಗಿರಬಹುದೇ? ಆಗಿರಲೇಬೇಕು. ಏನೇ ಆಗಲಿ, ಇನ್ನು ಒಂದು ನಿಮಿಷವಾದರೂ ನಾನು ಕಾಲಹರಣ ಮಾಡುವುದು ಉಚಿತವಲ್ಲ. ಆದಷ್ಟು ಬೇಗನೆ ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರಿಕೊಳ್ತೇನೆ, ತಪ್ಪಾದರೂ ಒಪ್ಪಿಕೊಳ್ತೇನೆ.
ನೋಡೋಣ. ಹರಣದರ ಗುಡು ಗುಡಿಸು ತಂದನು ಅರಸಿ ರೇಣುಕೆಗೆ ಯಾಕೆ ಹೀಗಾಯ್ತು? ರೇಣುಕೆಯನ್ನು ಕಾಯುತ್ತಾ ಇದ್ದೆ. ಈಗ ಬರಬಹುದು, ಇನ್ನೊಂದು ನಿಮಿಷದಲ್ಲಿ ಬರಬಹುದು ಎಂಬುದು ನನ್ನ ಯೋಚನೆಯಾಗಿತ್ತು. ಅವಳಿನ್ನೂ ಬಂದಿಲ್ಲ. ಯಾವತ್ತೂ ತಡ ಮಾಡಿದವಳಲ್ಲ. ನನ್ನ ನಿತ್ಯವಿಧಿಗೆ ಆತಂಕ ಉಂಟು ಮಾಡುವುದಕ್ಕೆ ಅವಳು ಮನಸ್ಸು ಮಾಡಿದವಳಲ್ಲ. ಈ ಹೊತ್ತು ಹೀಗೆ ಯಾಕಾಯ್ತು, ಯಾಕಾಯ್ತು ಅಂತ ನಾನು ಯಾಕೆ ವಿಚಾರ ಮಾಡುತ್ತಾ ಕಾಲ ಕಳೆಯಬೇಕು? ಜ್ಞಾನ ದೃಷ್ಟಿಯಿಂದ ನೋಡಿ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ. ನೋಡ್ತೀನಿ, ತಿಳಿಯುತ್ತೇನೆ. ಏನೋ ಏನೋ, ನನ್ನವಳು ಕಳಂಕಿತಳಾದಳೆ, ಪತಿತಳಾದಳೆ. ನನ್ನ ಹೆಂಡತಿ ಶುದ್ಧ ಪತಿವ್ರತೆ ಅಂತ ತಿಳಿದದ್ದು ಸುಳ್ಳಾಗಿ ಹೋಯಿತೆ. ಬರ್ತಿದ್ದಾಳಲ್ಲ, ಬರಲಿ,
ಬರಲಿ, ವಿಚಾರಿಸಿಕೊಳ್ಳುತ್ತೇನೆ.
ಸ್ವಾಮಿಯೇ ಮಾದರಲ್ಲಿ
ಕೊಡಬಟ್ಟಿದ್ದಾರೆ ತರುವರು. ಹಾರಿ ನದಿ ಬಳಿಗೀಗ ನೀನಲ್ಲಾರ ಮೋಹಿಸಿ ಕಂಡು ತಡೆದೆ ಆಚಾರಿ ಬೇಳ್ವೆ
ರೇಣುಕ
ದೂರ
ನಿಲ್ಲು. ಈ ನನ್ನ ಪವಿತ್ರವಾದಂತಹ ಆಶ್ರಮವನ್ನು ಅಶುದ್ಧಗೊಳಿಸಬೇಡ. ನಿನ್ನ ನೆರಳು ನನಗೆ ಸೋಕಬಾರದು. ನನ್ನ ಕಾಲು ಮುಟ್ಟುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಈ ಆಶ್ರಮ ದೇವಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು, ನನ್ನ ಹೃದಯದ ರಾಣಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು ಈ ಹೊತ್ತು ಏನಾಗಿದ್ದೀಯ ಅನ್ನೋದನ್ನ ಕಲ್ಪನೆಯಾದರೂ ಇದೆಯೇ ನಿನಗೆ? ನೀರಿಗಾಗಿ ಹೋದೆಯ? ನನ್ನ ನಿತ್ಯ ವಿಧಿಗಾಗಿ ಶುದ್ಧೋದಕವನ್ನು ತಂದೆಯ? ಎಲ್ಲಿದೆ ಜಲ? ಹೋದವಳು ಬರಿಗೈಯಲ್ಲಿ ಹಿಂದೆ ಬಂದಿದ್ದಿ. ಹಿಂದೆ ಯಾವತ್ತೂ ನೀನು ಹೀಗೆ ಬಂದವಳಲ್ಲ. ಈ ಹೊತ್ತು ಈ ಸ್ಥಿತಿಯಲ್ಲಿ ನೀನು ತರದೆ ನೀನು ಬರಬೇಕಾಗಿದ್ರೆ ಹೋದಲ್ಲಿ ಏನ್ ನಡೆಯಿತು ಅನ್ನುವುದು ನನ್ನ ಪ್ರಶ್ನೆ. ಯಾರನ್ನು ಕಂಡು ಮೋಹಿಸಿದೆ ವಿಕಾರಿ? ಯಾರನ್ನು ಕಂಡು ಮೋಹಿಸಿದೆ ಹೇಳು. ನೀರು ತರುವುದಕ್ಕೆ ಹೋದವಳು ಕೆಟ್ಟು ಬಂದೆಯ? ಪತನ ಹೊಂದಿ ಬಂದೆಯ? ನೀಯ ಪಾವಿತ್ರ್ಯ ಏನು, ಯೋಗ್ಯತೆ ಏನು ಅನ್ನುವುದನ್ನು ಲೋಕಕ್ಕೆ ಹೇಳಬೇಕಾದಂತಹ ಜಮದಗ್ನಿಯ ಪತ್ರಿ ನಿನಗೂ ಈ ದುರ್ಗತಿಯೇ.
ಸ್ವಾಮಿಯೇ ಕ್ಷಮಿಸಿ ಕ್ಷಮಿಸಿ.
ರಮಣ ಕೋಪ ಏಕೆ ನಿನಗೆ? ರಮಣ ಕೋಪ ಏಕೆ ನಿನಗೆ? ಶಮಿತ ಪರಾಧವನು ಅಮಿತ ಕರುಣ ಪೂರ್ಣಯಕ್ಕೆ ಭ್ರಮೆಯು ನಿನಗಿದು? ರಮಣ ಕೋಪ ಏಕೆ?
ಏನು ಪ್ರಾಣೇಶ್ವರನಿಗೆ?
ತಾನು ಅಪರಾಧ ಮಾಡಿದ್ದೇನೆ ಎಂಬುದನ್ನು ತಿಳಿದೆ ಅವಸರವಾಗಿ ಸನ್ನಿಧಿಗೆ ಓಡೋಡುತ್ತಾ ಬಂದಿದ್ದೇನೆ. ಈವರೆಗೆ ನಾನು ಇಂತಹ ತಪ್ಪನ್ನು ಮಾಡಿದವಳೆಲ್ಲ ಕಾಯೇನ ವಾಚ ಮನಸ ತ್ರಿಕರ ಶುದ್ಧವಾಗಿ ನಿಮ್ಮನ್ನು ನನ್ನ ಪಾಲಿನ ಆರಾಧ್ಯ ದೇವತೆಯಿಂದ ನಾನು ಪೂಜಿಸಿದವಳು. ಸ್ವಾಮಿಯೇ, ಹಿಂದೇನೋ ನನ್ನ ಮನಸ್ಸು ಚಾಂಚಲ್ಯಕ್ಕೀಡಾಯಿತು. ಹೌದು, ಒಂದು ನಿಮಿಷ ನನ್ನ ಮನಸ್ಸು ಕೆಟ್ಟದು. ಹೌದು, ಸುಂದರವಾದಂತಹ ದೃಶ್ಯವನ್ನು ನೋಡಿದೆ, ಅದರಿಂದ ಆಕರ್ಷಿತಳಾದೆ. ಇದರಲ್ಲಿ ನಾನು ವಂಚಿಸುವುದಿಲ್ಲ, ಸತ್ಯವನ್ನೇ ಹೇಳುತ್ತಾ ಇದ್ದೇನೆ. ಸ್ವಾಮಿಯೇ,
ಏನು
ಮನಸ್ಸು ಬುದ್ಧಿ ಇದು ಎರಡರಲ್ಲಿ ಮನಸ್ಸು ಚಂಚಲವಾದಲ್ಲವೇ? ಅದರಲ್ಲಿಯೂ ಹೆಣ್ಣು ನಾನು. ನನ್ನ ಸ್ತ್ರೀತ್ವದಂತೆ ಆ ಮನಸ್ಸು ಚಾಂಚಲ್ಯ ಹೊಂದಿತ್ತು. ಅಷ್ಟು ಹೊರತು ಅದೋ ನನ್ನ ದೇಹ ಕೆಟ್ಟಿಲ್ಲ, ಅಂತಹ ಅಪವಿತ್ರ ಉಂಟಾಗಲಿಲ್ಲ. ಆದ್ರಿಂದ ನಾನು ಕ್ಷಮಿಸಿ, ಇದು ಪ್ರಮಾದ. ಪ್ರಮಾದ?
ಪ್ರಮಾದ ಕ್ಷಮೆ ಕೆಟ್ಟಿಲ್ಲ. ರೇಣುಕ, ಗುರುತರವಾದ ಅಪರಾಧವನ್ನು ಮಾಡಿ ಅದನ್ನು ಲಘುವಾಗಿ ಪರಿಗಣಿಸಬೇಕು ಎಂಬ ಮಾತನ್ನಾಡಿದ್ರೆ ನಾನು ಕೇಳುವವನಲ್ಲ, ನಾನು ಕೇಳುವವನಲ್ಲ. ಶಾಸ್ತ್ರ ತಿಳಿದವಳು ನೀನು, ಲೋಕವನ್ನು ತಿಳಿದವಳು ನೀನು. ದೇಹದಿಂದ ನೀನು ಕೆಟ್ಟಿಲ್ಲದೇ ಇರಬಹುದು, ಮನಸ್ಸಿನಿಂದ ಕೆಟ್ಟದ್ದಂತೂ ಹೌದಲ್ಲ. ಮನಪೂತಂ ಸಮಾಚಾರ, ಮಾನಸಿಕವಾದಂತಹ ಶುದ್ಧತೆ ಏನಿದೆಯೋ ಅದರಿಂದ ಆಚಾರ ಕ್ರಮ ರೂಪಿತವಾದಾಗ ವ್ಯಕ್ತಿಗೆ ಯೋಗ್ಯತೆ ಸಿದ್ಧವಾಗುತ್ತದೆ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂತ ಶಾಸ್ತ್ರ ಹೇಳಿದ್ದುದಕ್ಕೆ ಮನಸ್ಸಿನಲ್ಲಿ ನೀನು ಇನ್ನೊಬ್ಬನನ್ನು ಯೋಚಿಸಿದರೆ, ಮತ್ತೊಬ್ಬನ ಜೊತೆಯಲ್ಲಿ ಕ್ಷಣಕಾಲವಾದರೂ ಲಭಿಸಬೇಕು ಎಂಬ ಭಾವಕ್ಕೆ ಪಕ್ಕಾದರೆ ನಿನ್ನ ಪಾರ್ಥಿವೃತ್ತಿಯಲ್ಲಿ ಉಳಿಯಿತು ಹೇಳು. ಗಂಧರ್ವರ ಕ್ರೀಡೆಯನ್ನು ಕಂಡು ಗಡ್ಡದವನ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ದಟ್ಟಡಾಲೆ ಅಂತ ನೀನು ಯೋಚಿಸಿದ್ರೆ ನೀನು ಪತಿವೃತ್ತಿಯಾಗಿ ಹಾಗೆ ಉಳಿಯುತ್ತಿ. ಇದು ನನ್ನ ಮಾತಲ್ಲ, ನೀನು ತಲುಪ ಇದ್ದಂತ ನಿನಗೆ ನಿನ್ನ ಪತಿವೃತ್ತ ಶಕ್ತಿಯಿಂದ ಶುದ್ಧಾದಕ್ಕೊಂದು ಸೆರಗಿರಲ್ಲೋ ಮರಳಲ್ಲಿಗಿರಲ್ಲೋ ತರುವುದಕ್ಕೆ ಸಾಧ್ಯವಾದ್ರೆ ಈ ಹೊತ್ತು ಆಗಲಿಲ್ಲ ಅಂತಂದ್ರೆ ನೀನು ಕೆಟ್ಟಿದ್ದಿ ಅನ್ನುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಯಿತು. ನಾನು ಹೇಳ್ತೇನೆ, ಬ್ರಾಹ್ಮಣನಾದ ಋಷಿಯಾದ ಜಮದಗ್ನಿ ಹೆಂಡತಿ ಮಾನವತ್ವಕ್ಕೆ ದುರ್ಬಲಳಾಗ್ತಾಳೆ, ಮನೋ ದೌರ್ಬಲ್ಯಕ್ಕೊಳಗಾಗಿ ಪತಿತಳಾಗ್ತಾಳೆ ಅಂತಂದ್ರೆ ಇನ್ನೇನು ಪ್ರಪಂಚದಲ್ಲಿ ನನ್ನ ಯೋಗ್ಯತೆ ಹೇಳು? ನನ್ನ ಹೆಂಡತಿ ಹೇಗಾಗಬೇಕೇನೆ?
ಸ್ವಾಮಿ ಮಾಡಲಿ ಮರಣಿ ನಾನು ನಾನು ಪರಿಕಿಸಿದುದು ಅಲ್ಲ ಸರಳರೈವರಿಗೆ ಜನನಿ ಅರಿಯಯ ನಲ್ಲ ಸರಳರೈವರಿಗೆ ನಾ ಜನನಿ ಅರಿಯಯ ನಲ್ಲ ನಾನು ಪರಿಕಿಸಿದುದು ಅಲ್ಲ ಎಲ್ಲ ನಲ್ಲ
ಏನು ಹೃದಯೇಶ್ವರನಿಗೆ
ನದಿಯಲ್ಲಿ ನೂರಾರು ಮಂದಿ ಸ್ತ್ರೀಯರನ್ನು ಕೂಡಿಕೊಂಡು ಒಬ್ಬ ಪುರುಷ ಜಲಕ್ರೀಡೆ ಆಡುತ್ತಿದ್ದ. ಅವನನ್ನು ಕಂಡರೆ ಅವನು ನಿಜವಾಗಿಯೂ ಗಂಧದನಿ ಇದ್ದಿರಬೇಕು. ಹತ್ತಾರು ಹೆಣ್ಣಾನೆಗಳ ಮಧ್ಯದಲ್ಲಿ ಸಲಗ ಒಂದು ಮೆರೆಯುತ್ತಿದ್ದರೆ ಅದು ಹೇಗೆ ಸುಂದರವಾಗಿ ಕಂಡಿತ್ತೋ ಹಾಗೆ ನನ್ನ ಕಂಡಿಗೆ ಆ ದೃಶ್ಯ ತೋರಿತು. ಆದ್ದರಿಂದ ದೃಶ್ಯವನ್ನೇ ಕಾಣುತ್ತಾ ಒಂದು ನಿಮಿಷ ನಾನು ಕಾಲಹರಣ ಮಾಡಿದಬಹುದು, ಆಕರ್ಷಿತರಾದ್ರು ಹೌದು. ಆದರೆ ಕಾಮುಕತನದಿಂದಲ್ಲ, ಮತ್ತೆ ನನ್ನ ಬುದ್ಧಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿತು, ಹಾಗೆ ನನಗೆ ವಿವೇಕ ತಿಳಿಯಿತು. ಆದ್ದರಿಂದ ನನ್ನ ತಪ್ಪಾಯದಿಂದೇ ನನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತಮ್ಮ ಸನ್ನಿಧಿಗೆ ನಾನು ಓಡೋಡಿ ಬಂದವಳು. ಸ್ವಾಮಿ, ನಾನು ಕಾಮುಕಳಾಗುವುದಕ್ಕೆ ಎಳೆ ಪ್ರಾಯದ ಹುಡುಗಿಯಲ್ಲ, ಯೌವನದ ಸೊಕ್ಕು ನನ್ನಲ್ಲಿ ಇಲ್ಲ, ನನ್ನ ಯೌವನ ಜಾರಿದೆ ಅಲ್ಲ. ಐದು ಮಂದಿ ಮಕ್ಕಳನ್ನು ಹೆತ್ತಂತಹ ತಾಯಿ ನಾನು, ಅದರಲ್ಲಿಯೂ ಕಿರಿಯವನಾದಂತಹ ರಾಮ ಅವನು ಸಾಕ್ಷಾತ್ ಅವತಾರ ಪುರುಷ. ಶ್ರೀಮನ್ನಾರಾಯಣನೇ ನನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿದ್ದಾನೆ ಅಂತ ಜ್ಞಾನಿಗಳು ಮೊದಲೇ ನಿರ್ಣಯಿಸಿದ್ದಾರೆ. ಅವನ ಜಾತಕವನ್ನು ನೋಡಿ ನಾವು ಹಾಗೆ ತಿಳಿದುಕೊಂಡಿದ್ದೇವೆ. ಅಂತಹ ರಾವಣನು ಹೆತ್ತ ಹೊಟ್ಟೆ ನನ್ನದು. ಇಂತಹ ಪವಿತ್ರವಾದ ಗರ್ಭ ನನ್ನದಾಗಿರುವಾಗ, ಇಂತಹ ಪವಿತ್ರವಾದ ದೇಹ ನನ್ನದಾಗಿರುವಾಗ ಈ ದೇಹ ಅಪವಿತ್ರವಾಗುವುದಕ್ಕುಂಟೆ? ಇದರಲ್ಲಿ ಅಂತಹ ಕಾಮಭಾವನೆ ಮೂಡಿತೆ? ನಾನು ಪತಿತಳಾದೇನೆ ಹೇಳಿ.
ರೇಣುಕಾ
ಸ್ವಾಮಿ,
ನಿನ್ನ ವಿವರಣೆಯಿಂದ ನನಗೆ ಸಮಾಧಾನವಾಗುವುದಿಲ್ಲ. ನೀನು ಪತಿಗಳು ಅನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಒದಗಿರುವಾಗ ನೀನಿಲ್ಲ ಅಂದ್ರೆ ನಾನು ನಂಬುತ್ತೇನೆ. ಸಾವಿರ ಆನೆಗಳ ಮಧ್ಯದಲ್ಲಿ ಗಂಡಾನೆಯ ವಿಹಾರವನ್ನು ಕಂಡಂತಾಯಿತು ನಿನಗೆ. ಆ ಸಾವಿರ ಆನೆ ಹೆಣ್ಣಾನೆಗಳು, ಮಧ್ಯದ ಒಂದು ಗಂಡಾನೆ, ಆ ಹೆಣ್ಣಾನೆಗಳ ಕೂಟದಲ್ಲಿ ನಾನು ಒಂದು ಹೆಣ್ಣಾನೆ ಆಗಬೇಕಾಗಿತ್ತು ಅಂತ ನಿನ್ನ ಮನಸ್ಸಿಗೆ ತೋರಿತೋ ಇವು? ಇದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಹೆಸರು. ನಿನ್ನಂತ ಅಪವಿತ್ರ ಅಂತ ಪತ್ನಿಯ ಜೊತೆಯಲ್ಲಿ ನನ್ನ ದಾಂಪತ್ಯ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ,
ತೊಲಗು ತೊಲಗು ನಮ್ಮ ಮನಸ್ಸಿನಿಂದ. ಕೇಳಲು ಕೇಳುದು ನನ್ನ ಪತಿ ಚಡಿಕರಾಗಿ ಬೇಳ್ತಳು ಅನುಭಯದಲ್ಲಿ.
ಇನ್ನು ಮುಂದೆ ಈ ಸ್ಥಳ ನನ್ನದು, ಈ ಆಶ್ರಮ ನನ್ನದು. ನನ್ನ ಭಾಗವನ್ನು ಪಡೆದು ನನ್ನ ಅರ್ಧಾಂಗಿಯಾಗಿ ನನ್ನ ಮನೆಯ ಬೆಳಕಾಗಿ ನೀನು ಉಳಿತಾ ಇದ್ದಂತಹ ಬೆಳೆಯುತ್ತಾ ಇದ್ದಂತಹ ನಗನಗುತ್ತಾ ಇದ್ದಂತಹ ಕಾಲ ನನ್ನ ಪಾಲಿಗೆ ಅಷ್ಟನ್ಯತವಾಯಿತು. ನಾನು ನಿನಗೆ ಹೇಳುವುದು ಕೊನೆಯ ಮಾತು, ನನ್ನೆದುರು ನಿಲ್ಲಬೇಡ. ನಿನ್ನ ಮುಖ ನೋಡುವುದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನದೇ ಕ್ರೋಧ ಉಂಟು ಮಾಡಬೇಡ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಈ ಪವಿತ್ರ ಪರಿಸರವನ್ನು ಬಿಟ್ಟು ತೊಲಗು. ಐದು ಮಕ್ಕಳ ತಾಯಿ ನನ್ನಲ್ಲಿ ವಿಕಾರವೇ ಅಂತ ಕೇಳಿದೆಯಲ್ಲ ನೀನು. ನಾನು ಅದನ್ನೇ ಕೇಳ್ತೇನೆ. ಐದು ಮಕ್ಕಳ ತಾಯಿಯಾದ ಮೇಲೂ ನಿನಗೆ ಈ ಬುದ್ಧಿ ಬಂತಲ್ಲ, ನಿನ್ನಂತ ಹೆಣ್ಣನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಹುದೇ? ನಿನಗೆ ಗಂಡನಾದದ್ದಕ್ಕಾಗಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸುವ ಸ್ಥಿತಿಯಾಗಿ ಹೋಯಿತು.
ಸಾವನ್ನಪ್ಪಿಕೊಳ್ಳ
ನಿನ್ನನ್ನು ಶಪಿಸಿಕೊಳ್ಳಬಹುದು, ಕಡಿದುಕೊಳ್ಳಬಹುದು, ಆದ್ರೆ ನಿನ್ನ ಅಪವಿತ್ರ ದೇಹವನ್ನು ನನ್ನ ತಪಸ್ಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕವಾಗಿ ಇಲ್ಲವಾಗಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ನಾನು ವಿಧಿಸಲಿಕ್ಕೆ ಬೇಕು. ನಿನ್ನನ್ನು ಕಡಿಯುವುದಕ್ಕೆ ನನ್ನ ಕೈಯನ್ನು ಆಯುಧವನ್ನು ನಾನು ಉಪಯೋಗ ಮಾಡುವ ಹಾಗಿಲ್ಲ. ಹಾಗಂತ ನೀನು ಉಳಿಯಬಾರದು. ಹೋಗು ಅಂದ್ರೆ ಹೋಗುವುದಿಲ್ಲ, ನನ್ನ ಕಣ್ಣೆದರಿಂದ ಮರೆಯಾಗುವುದಿಲ್ಲ. ನಿನ್ನನ್ನು ಕಡಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇರೆ ಮಾಡ್ತೀನಿ. ಯಾವ ಮಕ್ಕಳಿಗೆ ನೀನು ಜನ್ಮ ಕೊಟ್ಟೆಯೋ ಆ ಮಕ್ಕಳು ನಿನ್ನನ್ನು ಶತ್ರು ಅಂತ ತಿಳಿದಾಗ ಮಾತ್ರ ನಿನ್ನ ವ್ಯಕ್ತಿತ್ವ ದೂಷಿತ ಅನ್ನುವುದರಿಂದ ಮನಸ್ಸಿನಲ್ಲಿ ನೆಟ್ಟಿತು. ಅದಕ್ಕಾಗಿ ಒಬ್ಬೊಬ್ಬ ಮಗನನ್ನು ಕರೆದು ಹೇಳ್ತೀರಿ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅದು ಒಂದು ತೀರ್ಮಾನ ಆಗಿ ಹೋಗ್ಲಿ. ಮಗನೇ ವಸು ಬಾ, ಕಡಿ ಇವಳ ತಲೆ. ತಾಯಿಯ ತಲೆ ಕಡಿ ಅಂದ್ರೆ ಅವನು ಹೋದದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಉಳಿದವರು ನೆಗೆದು ಬಿದ್ದು ಹೋದ್ರು. ಮಗನೇ, ಆ ಮಗನಿಗೆ ಈ ತಾಯಿ, ಆ ಮಕ್ಕಳೆಲ್ಲ ಅಷ್ಟೇ, ನೀನು ಅಷ್ಟೇ. ಬಿಡಾದಿಲ್ಲ, ನನ್ನ ಬಿಡೋದಿಲ್ಲ, ಬಿಡಲಾರೆ. ಈಗ ಯಾರನ್ನು ಬರುತ್ತೇನೆ ಗೊತ್ತಾ?
ಬರುತ್ತಿರು ರಾಮನು ಬಗ್ಗೆ ಬರದಳಿರು ಶೈಲದೊಳಿರುವ ಪುತ್ರನ ಘೂರ ರವದಲ್ಲಿ ಕರೆದ ಅಂದು
ನಾಲ್ಕು ಮಕ್ಕಳು ನಿಷ್ಪ್ರಯೋಜಕರಾದರು. ಪ್ರೇಮಪುತ್ರ ಹೊರತು ಕರ್ಮಾತ್ಮದ ಗೌರಲ್ಲ, ಕಾರ್ಯಾತ್ಮದ ಗೌರಲ್ಲ. ಅದಕ್ಕೆ ಶಪಿಸಿ ಅವರ ಕಥೆ ಮುಗಿಸಿದ್ದೇನೆ. ನನಗೊಬ್ಬನ ಬಗ್ಗೆ ಭರವಸೆ ಇದೆ, ಅವನ ವ್ಯಕ್ತಿತ್ವದ ಬಗ್ಗೆ ಕಲ್ಪನೆ ಇದೆ. ಅವರೇ ನನ್ನ ಐದನೇ ಮಗ ರಾಮ. ಗಣಪತಿಯಲ್ಲಿ ಅಧ್ಯಯನವನ್ನು ಮಾಡಿ ಪರಶುವಿದ್ಯೆಯಲ್ಲಿ ಪ್ರವೀಣನಾಗಿ ಬರ್ತೇನಪ್ಪ ಅಂತ ಆಶೀರ್ವಾದ ಪಡೆದು ಹೋಗಿದ್ದಾನೆ. ಕೈಲಾಸವನ್ನು ಸೇರಿದಂತಹ ಮಗ ಸ್ಮರಣ ಮಾತ್ರದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯ. ಆ ಯೋಗ್ಯತೆ ಅವನಿಗೂ ಉಂಟು, ಕರೆಸಿಕೊಳ್ಳುವಂತಹ ಆತ್ಮಶಕ್ತಿ ನನಗೂ ಉಂಟು. ಅದಕ್ಕಾಗಿ ಎತ್ತರ ಸ್ಥಳವನ್ನು ಏರಿ ನಿಂತು ದೀರ್ಘ ಸ್ವರದಲ್ಲಿ ರಾಮನನ್ನು ಕೂಗಿ ಕರೆಯುತ್ತೇನೆ. ನೋಡೋಣ, ಮಗನೇ ರಾಮ.
ಅಪ್ಪ
ಜನಗರೇ, ಬಿಡು ಬಿಡು. ಬಯಕೆಯರು ಅನುಮಾನಿಸದಿರು ಕೈಗೂಡಿಸುವೆ. ಅನುಜ ಕೊಲೆದ ಮುನಿಯು
ಶಾಂತಮೂರ್ತಿ ಆಗಿರುವಂತಹ ನೀವು ಇಂದು ಕ್ರೋಧದಿಂದ ಕುಣಿದಾಡ್ತಾ
ಇದ್ದೀನಿ.
ಒಂದೆಲೆಯಲ್ಲಿ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ನನ್ನ ಅಣ್ಣಂದಿರು ಮಡಿದು ಬಿದ್ದಿದ್ದಾರೆ. ಅಪ್ಪ,
ಏನು
ಈ ರೀತಿ ಆಗುವುದಕ್ಕೆ ಕಾರಣವೇನೆಂಬುದಾಗಿ ನಾನು ತಿಳಿದಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಸಂತೋಷದಿಂದ ನೀವು ಹೇಳಿದ್ರೆ ನಡೆಸಿಕೊಡೋದಕ್ಕೆ ಸಿದ್ಧರಾಗಿದ್ದೇನೆ ನಾನು. ಅಪ್ಪ
ಮಕ್ಕಳು ಮಕ್ಕಳಲ್ಲ, ಮಕ್ಕಳಿರಬೇಕು ನಿನ್ನಂಥವರು. ನೀನೊಬ್ಬ ಸಾಕು ನನ್ನ ಕುಲಕ್ಕೆ ರತ್ನ. ಹಿಂದೆ ಮುಂದೆ ನೋಡಿದೆ, ಯಾವ ವಿಚಾರವನ್ನು ಮಾಡಿದೆ, ಅಪ್ಪನ ಅಪ್ಪಣೆ ಎಂಬ ಒಂದೇ ಒಂದು ವಾಕ್ಯವನ್ನು ಆಧರಿಸಿಕೊಂಡು ಮಾತೆಯ ತಲೆಯನ್ನು ಕಡಿದು ನನ್ನ ಮಾತಿಗೆ ಬೆಲೆ ಕೊಟ್ಟೆ ನೀನು. ಸುತ್ತಿತರಂ ಸ ಪುತ್ರ, ಮಗ ಯಾರು ಗೊತ್ತೇನ? ಅಪ್ಪನ ಅನುಸರಣೆಯನ್ನು ಮಾಡುವನು, ಅಪ್ಪನ ಪ್ರೀತಿಯನ್ನು ಸಂಪಾದನೆ ಮಾಡುವನು, ಅಪ್ಪನಿಗೆ ಬೆಲೆ ಕೊಟ್ಟು ಅಪ್ಪನಂತಾಗುವುದಕ್ಕೆ ಮುಂದಾಗುವವನು ಮಗ. ನನ್ನ ಆತ್ಮಸ್ವರೂಪ ನೀನು. ಸಂತೋಷವಾಯಿತು, ಸಮಾಧಾನವಾಯಿತು. ನಿನ್ನಂತ ಮಗನಿಗಾಗಿ ನಾನು ಅಭಿಮಾನ ಪಡ್ತೇನೆ. ಕಂದ ಮೆಚ್ಚಿದ ನಾನು ಮೆಚ್ಚಿದೆ ಅಂದ್ರೆ ಸಾಕು, ಆದ್ರೆ ನನಗಷ್ಟಲ್ಲ, ಇನ್ನಷ್ಟು ಬೇಕು ಅನ್ನಿಸ್ತಾ ಇದೆ ಈ ಪ್ರಸಂಗದಲ್ಲಿ.
ಹೌದೇ,
ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನಿನಗೆ ಅನುಗ್ರಹ ಬುದ್ಧಿಯಿಂದ ಆಶೀರ್ವಾದ ಮಾಡಿ ಕಳಿಸುವುದಕ್ಕೆಲ್ಲ ನನಗೆ ಮನಸ್ಸಿರೋದು.
ಮತ್ತೆ
ನೀನು ಯಾವ ಕಾರ್ಯವನ್ನು ಮಾಡಿದೆಯೋ ಆ ಕಾರ್ಯವನ್ನು ನಿನ್ನ ಅಣ್ಣಂದಿರು ಅಲ್ಲಗಳರು ಮಾಡುವಲ್ಲಿ ಹಿಂದೆ ಬಿದ್ದರು. ಹಾಗಾದ್ರೆ ಅವರಿಗಿಂತ ನೀನು ಬೇರೆ, ನಿನ್ನ ಯೋಗ್ಯತೆ ವಿಶಿಷ್ಟವಾದದ್ದು ಅಂತ ಆಯ್ತಲ್ಲ, ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ. ಮೂರು ವರಗಳನ್ನು ಬೇಡ, ಅನುಗ್ರಹಿಸ್ತೇನೆ.
ನನಗೆ ಮೆಚ್ಚಿ ಮೂರು ವರಗಳನ್ನು ಕೊಡ್ತಾ ಇದ್ದೀರಾ?
ಹೌದು,
ಲಾಲಿಸ್ಬೇಕಪ್ಪ.
ಕರುಣಿಸು ಮಾತೆಯ ಜೀವ ಭಯನ್ನಜ, ಕರುಣಿಸು ಮಾತೆಯ ಜೀವ ಭಯನ್ನಜ, ಹಿರಿಯ ಪರೀಕ್ಷಣದಿ ಸರಜಲಿ ಕೆಡದವರೇ ಲಾಲಿ ಕೆಳಗಿ ದುರಿತ ಬರದಿರಲಿ. ಕರುಣಿಸು ಮಾತೆಯ ಜೀವ ಬಗ ಸಾತನ,
ನಿಮ್ಮ ಬಾಯಿಂದ ಈ ಹೊಗಳಿಕೆಯನ್ನು ಕೇಳುವುದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಪಡೆದಿರಲಿ. ನಾನು ಭಾಗ್ಯವಂತರಾದೆ ತಂದೆ, ಭಾಗ್ಯವಂತರಾದೆ. ಬಂದಾಕಿನವೇ ನೀವು ಆಡಿದ ಮಾತನ್ನು ಯಾಕೆ ಏನೆಂಬುದನ್ನು ಕೇಳುವಂತ ವಿಮರ್ಶೆ ಮಾಡುವಂತ ಅವಶ್ಯಕತೆ ನನಗಿರಲಿಲ್ಲ. ನಿಮ್ಮ ಮಾತನ್ನು ನಡೆಸುವುದೇ ನನ್ನ ಉದ್ದೇಶವಾಗಿತ್ತು. ಅಪ್ಪ,
ಏನು ಬೇಕಾಗಿದೆಯೋ
ಮೊದಲನೇ ವರವಾಗಿ ನಾನು ಕೇಳುದೊಂದಿ
ಹೇಳು.
ನನ್ನಿಕ್ಕಿಂತ ಮೊದಲು ಹುಟ್ಟಿದಂತ ನನ್ನ ಅಣ್ಣಂದಿರನ್ನು ಪಡೆದುಕೊಳ್ಬೇಕೆಂಬ ಆಸೆ. ಒಂದನೇ ವರವಾಗಿ ಕರುಣಿಸ್ತೀರಾ ತಂದೆ?
ಅವಿವೇಕಿ ಹುಡುಗ ನೀನು, ಅಯೋಗ್ಯ ಅಣ್ಣಂದ್ರವರು.
ಅಪ್ಪ,
ಬೇಕಾಗಿದ್ದಾರೆ ನಿನಗೆ?
ಹೌದು,
ನಿನಗೆ ಬೇಕಾದ್ರೆ ನನಗೇನು? ನನಗಂತೂ ಅಂತ ಮಕ್ಕಳಿಂದ ಏನು ಪ್ರಯೋಜನ ಇಲ್ಲ, ಬದುಕಿ ಬರಲಿ.
ಅಪ್ಪ, ನೀವು ನನ್ನನ್ನು ಕರೆದಂತಹ ಹೊತ್ತಿನಲ್ಲಿ ನನ್ನ ತಾಯಿಯ ಮುತ್ತಿನಂತಹ ಮಾತುಗಳನ್ನು ಕೇಳಬಹುದು, ಅವರನ್ನು ಪ್ರೀತಿಯಿಂದ ಕರೆಯುವುದನ್ನು ನಾನು ಕೇಳಬಹುದು ಅಂತೇಳಿ ಸಂತೋಷದಿಂದ ಓಡಿ ಬಂದೆ. ಆದ್ರೆ ನನ್ನ ತಾಯಿ ಅಳುವುದನ್ನು ಮಾತ್ರ ನಾನು ಕಂಡಿದ್ದೆ. ಅವರ ತಲೆ ಕಳೆಯುವುದೇ ನನ್ನ ಉದ್ದೇಶವಾಗಿತ್ತು, ನಿಮ್ಮ ಮನ ಸಂತೋಷಕ್ಕೆ ಬೇಕಾಗಿ. ಅಪ್ಪ, ನನ್ನ ತಾಯಿಯನ್ನು ನೋಡಬೇಕು ಅಂತೇಳಿ ನನಗೆ ಆಸೆ ಇದೆ. ನನ್ನ ತಾಯಿಯನ್ನು ಬದುಕಿಸಿದೀರಾ ಎರಡನೇ ವರವಾಗಿ?
ಏನು ತಲೆ ಕೆಟ್ಟು ಮಾತಾಡ್ತೀಯೋ ನೀನು?
ಯಾಕಪ್ಪ,
ಅವಳನ್ನು ಬದುಕಿಸುವುದಿದ್ರೆ ಕೊಲಿಸಿದ್ರು ನಾನು, ನನಗೇನು ಬೇರೆ ಉದ್ಯೋಗ ಇಲ್ಲ ಅಂತ ಮಾಡಿದೀಯೋ ನೀನು?
ಅಪ್ಪ, ಮತ್ತೆ ನಿಮ್ಮ ಮಾತನ್ನು ನಡೆಸಲಿಕ್ಕೆ ಬೇಕಾಗಿ ತಾಯಿಯ ತಲೆ ನಾನು ಕಳೆದೆ. ನನ್ನ ಸಂತೋಷಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ನನ್ನ ಮಾತೃ ದೇವತೆ ನನಗೆ ಬೇಕು, ತಾಯಿ ನನ್ನ ತಾಯಿ. ಪ್ರಪಂಚದಲ್ಲಿ ಬದುಕುವಂತ ಆಸೆ ನನಗಿಲ್ಲಪ್ಪ.
ವರ ಕೊಟ್ಟವನು ನಾನು, ಆಗುವುದಿಲ್ಲ ಅಂದ್ರೆ ನೀನು ಒಪ್ಪುವುದಿಲ್ಲ.
ಇಲ್ಲಪ್ಪ,
ನಿನಗೆ ಕೊಟ್ಟ ಮಾತನ್ನು ಇಲ್ಲ ಅನ್ನುವುದು ನನ್ನ ವ್ಯಕ್ತಿತ್ವಕ್ಕೆ ಸಲ್ಲ. ಸರಿ, ನನಗೆ ಬೇಕೋ ಬೇಡವೋ ನಿನಗೆ ಬೇಕಲ್ಲ ಅಮ್ಮ.
ಹೌದು, ನನಗೆ ಅಮ್ಮ ಬೇಕು.
ಅದು ನಿನ್ನ ಅಮ್ಮ ಎದ್ದಿದ್ದಾಳೆ
ಅಮ್ಮ. ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೀರಿ ತಾಯಿ. ಅಮ್ಮ, ನಿಮ್ಮ ತಲೆಯನ್ನು ಕಡಿದರ ಫಲವಾಗಿ ನನಗೆ ತಂದೆ ಮೂರು ವರವನ್ನು ಕೊಟ್ಟರು. ಒಂದು ವರವಾಗಿ ಅಣ್ಣಂದಿರನ್ನು ನಾನು ಪಡೆದುಕೊಂಡೆ, ಎರಡನೇ ವರವಾಗಿ ನಿಮ್ಮನ್ನು ಪಡೆದುಕೊಂಡೆ. ಇನ್ನೊಂದು ವರ ಉಳಿದಿದೆ ಅಮ್ಮ, ಏನು ಕೇಳಬೇಕು ಅಂತ ನನಗೆ ಹೊಳೆಯುತ್ತಾ ಇಲ್ಲ. ನೀವು ಅಪ್ಪಣೆ ಮಾಡಿದ್ರೆ ಆ ದಾರಿಯಂತೆ ನಾನು ನಡೀತೇನೆ.
ಮಗನೇ ರಾಮ, ಮಾಡಬೇಕಾದ ಕೆಲಸವನ್ನೇ ಮಾಡಿದೆ. ಪಿತೃವಾದಕ್ಕೆ ಪರಿಪಾಲನೆ ಮಾಡಬೇಕಾದ್ದು ಪುತ್ರನ ಪರಮಧರ್ಮ, ಅದನ್ನು ನೀನು ಅನುಸರಿಸಿದೆ. ನೀನು ಕೊಂದುವುದರಿಂದ ನನಗೇನು ದುಃಖವಿಲ್ಲ, ನಾನು ಪಾಪ ಮಾಡಿದವಳು. ಪತಿತರಾದಂತಹ ನನಗೆ ತಕ್ಕ ಶಿಕ್ಷೆ ಆಯಿತು. ಇದೋ ನನ್ನನ್ನು ಕೊಂದು ಮತ್ತೆ ನೀನು ಬದುಕಿಸಿದೆ. ನನಗೆ ಈ ಪುನರ್ಜನ್ಮ ಉಂಟಾಗಿದೆ. ಇದು ಪವಿತ್ರವಾದಂತಹ ದೇಹ. ಆದ್ರಿಂದ ಮಗನೇ, ನಿನ್ನ ಕಾರ್ಯಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೋಗು, ತಂದೆಯ ಪಾದಗಳಿಗೆ ಪಡಮಟ್ಟು. ಮಾತೃ ಹತ್ಯಾ ದೋಷ ಪರಿಹಾರವಾಗಬೇಕೆಂದು ಆ ತಂದೆಯಲ್ಲಿ ಬೇಡಿಕೋ. ಅವರು ಆಶೀರ್ವದಿಸಿದಲ್ಲಿ ನಿನ್ನ ಪಾಪ ಪರಿಹಾರವಾಗಬಹುದು.
ಏನದು?
ಎರಡು ವರದಿಂದ ತಾಯಿಯನ್ನು ಮತ್ತು ಅಣ್ಣಂದಿರನ್ನು ಪಡೆದುಕೊಂಡೆ. ಒಂದನೇ ವರವನ್ನು ನನ್ನ ಸ್ವಾರ್ಥಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ.
ಏನು ಸ್ವಾರ್ಥ ಇದೆ?
ತಾಯಿಯ ತಲೆ ಕಳೆದರಿಂದ ಪಾಪವು ನನ್ನ ಬೆನ್ನಟ್ಟುತ್ತಾ ಇದೆ. ಆ ಪಾಪ ದೂರ ಆಗುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ.
ನಿನ್ನ ಇಷ್ಟ ಸಿದ್ಧಿಯಾಗಲಿ, ನಿನ್ನ ಪಾಪ ನಿವಾರಣೆಯಾಗ್ತದೆ ನನ್ನ ತಪಶಕ್ತಿಯ ಬಲದಿಂದ. ಹೋಗು, ಅಭ್ಯಾಸ ಪೂರ್ತಿ ಮಾಡಿಕೊಂಡು ಬಾ.
ಕೈಲಾಸಕ್ಕೆ ತೆರಳುತ್ತೇನೆ.
ಒಳ್ಳೆ
ಕೈಲಾಸಕ್ಕೆ
ತೆರಳಿ. ಯದಿ ಬಗೆಯಲಿ ಜಯಲಿ ಮಹೇಶ್ವರಿ ಪುರಾಧಿಪ ನಡಗೆ ಶಬರ ಪ್ರಸತಿ ಬಂದೊಡೆಯಂಗೆ ಭಿನ್ನಹ ಮಾಡಿದರು ನಮಿಸಿ
ಯಾರದು
ನಾವು ಬುದ್ಧಿ ವನಪಾಲಕರು ಹೌದು ಬುದ್ಧಿ ನಮಗೆ ಕಾಡಿನಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ
ಸಾಮ್ರಾಜ್ಯದ ಕಾಡಿನಲ್ಲಿ
ಹೌದು
ಕಾವಲಾಗಿದ್ದಂತಹ ನಿಮಗೆ ಬದುಕುವುದಕ್ಕೆ ಕಷ್ಟವಾಯಿತು
ಹೌದು ಬುದ್ಧಿ
ನಮ್ಮ ಆಳ್ವಿಕೆಯೊಳಗೂ ಕಷ್ಟವೇ
ಹೌದಡಿಯ
ಏನಾಯ್ತು ನಿಮಗೆ
ಕಾಡಿನ ದುಷ್ಟಮೃಗಗಳೆಲ್ಲ ಬಂದು ಬೆಳೆ ಎಲ್ಲ ನಾಶ ಮಾಡಿತು ನಮಗೆ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ
ಬಡಿದಕ್ಕೆ ಸಾಧ್ಯವಾಗಲಿಲ್ಲ
ನಮ್ಮಿಂದ ಏನು ಪ್ರಯೋಜನ ಆಗಲಿಲ್ಲ ಅದಕ್ಕೆ ತಮಗೆ ದೂರು ಕೊಟ್ಟು ಬೇಟೆಯಾಡೋಣ ಅಂತೇಳಿ ಇದ್ದೇವೆ ಬುದ್ಧಿ ಬುದ್ಧಿ
ಕಾರ್ತವೀರ್ಯಾದ್ರನ ಆಳ್ವಿಕೆ ಇದುವರೆಗೆ ಭದ್ರವಾಗಿತ್ತು ಎಂಬ ವಿಶ್ವಾಸ ನನಗೆ ನಮ್ಮ ಪ್ರಜೆಗಳಿಗೆ ಈಗ ಕಷ್ಟ ಬಂತು ಅಂತಾದ್ರೆ ಆ ಕಷ್ಟದ ಪರಿಹಾರವನ್ನು ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯವಲ್ಲವೇ
ಹೌದು ಬುದ್ಧಿ
ಆದ್ರಿಂದ ಪರಿವಾರ ಸಮೇತನಾಗಿ ನಾನೇ ಬೇಟೆಯ ಸಿದ್ಧತೆಯನ್ನು ಮಾಡಿಕೊಂಡು ಹೊರಲಿದ್ದೇನೆ ನಡೆಯೋಣ ಗಾಡಿಗೆ ವಿಶ್ರಾಂತಿಯು ನಿಮಗೆ ಅಗತ್ಯವಾಗಿಯದೆ ಅದನ್ನು ಕಲೀರಿ ಅದೇ ಓಹೋ ಏನಂತೆ
ಶಬರಟ್ಟಿ ಮಹರ್ಷಿಗಳ ಆಶ್ರಮಕ್ಕೆ ಬರಬೇಕಂತೆ
ಅಪ್ಪಣೆ ಐತಿ ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆ ಹಾಗಾದ್ರೆ ಬರ್ತೇನೆ ಬಂದವರು ಯಾರು ಅಂತ ಅರ್ಥ ಆಯ್ತು ನಿಮಗೆ
ಯಾರದು
ಶಬರಟ್ಟಿ ಮಹರ್ಷಿಗಳಿಂದ ಕಳುಹಿಸಲ್ಪಟ್ಟಂತಹ ವಟು ಒಬ್ಬ ಬಂದ ಆಡ್ತಾ ಇದ್ದಾನೆ ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆಯಂತೆ ಪುಣ್ಯಾತ್ಮರಾದವರ ದರ್ಶನವನ್ನು ಮಾಡಿಕೊಳ್ಬೇಕಾದ್ರೆ ಆ ಭಾಗ್ಯವೂ ನಮಗೆ ಬೇಕಲ್ಲ ಆದ್ರಿಂದ ಈ ಸಂದರ್ಭವನ್ನು ನಾವು ಕಳಕೊಳ್ಬಾರದು ಎಲ್ಲವರು ಅಲ್ಲಿಗೆ ಹೋಗಿ ಅವರ ಪಾದಕ್ಕೆ ವಂದಿಸಿ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಆಮೇಲೆ ಮುಂದೆ ಪ್ರಯಾಣ ಮಾಡೋಣ ಅಲ್ಲೇ ಇದ್ದಾರಲ್ಲ ಪುಣ್ಯಾತ್ಮರು ಯಜ್ಞೇಶ್ವರನೇ ಮೂರ್ತಿ ತೊಳೆದು ಕುಳಿತ ಹಾಗೆ ಗೌರವದಿಂದ ಕುಳಿತಂತಹ ದೃಶ್ಯವನ್ನು ಕಂಡಾಗ ನನ್ನ ಕಣ್ಣುಗಳು ಈ ಹಬ್ಬವೇ ಆಗಿಹೋಯಿತು
ನಮಗೂ ಕೂಡ ಸಂತೋಷ
ಎಲ್ಲವರು ಹೋಗಿ ಉದ್ದಂದ ನಮಸ್ಕಾರಗಳನ್ನು
ಪುಣ್ಯಾತ್ಮರೇ ಕಾಣುತ್ತ ಋಷಿವರಿಯ ಕಾಣುತ್ತ ಋಷಿವರ್ಯ ಹರ್ಷದಿಂದಿದಿರಾಗಿ ಬಂದು ಕರೆದೊಯ್ದು ದರ್ಪಾದ ನವನಿತ್ತು ಮನ್ನಿಸಿ ಪರವಿತ್ತ ಏನೆಂದು ಕೇಳ್ತಾ
ನಿನ್ನ ಆಗಮನದಿಂದ ಪರಮಾನಂದವಾಯಿತು. ನಿನ್ನ ನಮಸ್ಕಾರ ಭಕ್ತಿ ನಮಗೆ ಪ್ರಿಯವನ್ನುಂಟು ಮಾಡಿತು. ನಿಂತೇ ಇದೆಯಲ್ಲ, ಅದು ನಿನಗಾಗಿ ನನ್ನ ಶಿಷ್ಯರು ದರ್ಭಾಸನವನ್ನು ವಿರಚಿಸಿದ್ದಾರೆ. ಕುಳಿತುಕೊಳ್ಳಯ್ಯ,
ಸ್ವೀಕಾರ ಮಾಡಿಕೊಂಡು
ವಿಶ್ರಮಿಸಿಕೋ. ಏನು ಈ ಕಡೆಗೆ ಬಂದೆ? ನಗರವನ್ನು ಬಿಟ್ಟು ಇಷ್ಟು ದೂರ ಬರುವುದಕ್ಕೆ ಕಾರಣ ಏನು ಹೇಳ್ತೀಯ?
ಸ್ವಾಮಿ, ಇಲ್ಲಿಯವರೆಗೆ ಬರುವುದಕ್ಕೆ ಅವಶ್ಯವಾದಂತಹ ಕಾರ್ಯಕ್ರಮವೂ ಇತ್ತು ಸ್ವಾಮಿ.
ಯಾವುದು?
ನಮ್ಮ ವನ ಪ್ರದೇಶಗಳಲ್ಲಿ ಕ್ರೂರ ಪ್ರಾಣಿಗಳ ಬಾಧೆಯು ಹೆಚ್ಚಿನ ಕಾರಣವಾಗಿ ನಮ್ಮ ಪ್ರಜೆಗಳೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಡಬೇಕೆಂದು ರಾಜಸಭೆಯಲ್ಲಿ ಒಂದು ಬೋಲಿಟ್ಟಾಗ ಅವರಿಗೆ ಅಭಯವನ್ನು ನೀಡಿ ಪರಿವಾರ ಸಮೇತನಾಗಿ ಮೃಗಬೇಟೆಗಾಗಿ ಹೊರಟು ಬಂದವರ.
ಭೂಪತಿ, ರಾಜನಾದವನು ಪ್ರಜೆಗಳನ್ನು ರಕ್ಷಿಸುವಲ್ಲಿ ಮೃಗಬೇಟೆಯನ್ನು ಅಗತ್ಯವಾಗಿ ಮಾಡಬೇಕಾಗುತ್ತದೆ. ಈ ಆಶ್ರಮದ ಪ್ರದೇಶದ ಹೊರಗಡೆ ದುಷ್ಟಮೃಗಗಳ ಹಾವಳಿ ಇದ್ದುದು ನಮಗೂ ಗೊತ್ತಿತ್ತು. ನಿನ್ನ ಪ್ರವೇಶದಿಂದ ಎಲ್ಲ ವ್ಯವಸ್ಥಿತವಾಗಿ ಮುಗಿಯಿತಲ್ಲ.
ಹೌದು,
ಆತಂಕ ನಿವಾರಣೆ ಆಯ್ತಲ್ಲ.
ಬೇಟೆಯ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೇನೆ. ಅರಮನೆಯ ಕಡೆಗೆ ಹೊರಡುವುದಕ್ಕೆ ಸಿದ್ಧರಾಗಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ಅಂತ ಬೇಡಿದೆ.
ರಾಜೇಂದ್ರ
ಸ್ವಾಮಿ,
ಸಮಯದ ಕಡೆಗೆ ಏನಾದರೂ ಲಕ್ಷ್ಯ ಇದೆಯೇ ನಿನಗೆ? ಆಶ್ರಮಕ್ಕೆ ಬಂದಿದ್ದಿ.
ಹೌದು,
ಆಶೀರ್ವದಿಸಿ ಕಳಿಸಿಕೊಡಬೇಕು ಎಂದು ಹೇಳ್ತಾ ಇದೆಯಲ್ಲ.
ಸರಿ,
ನಮ್ಮ ಆಶೀರ್ವಾದ ನಿನ್ನಂತಹ ಅರಸರಿಗೆ ಯಾವತ್ತೂ ಇದ್ದದ್ದೇ. ಆದ್ರೆ ಈಗ ನೋಡು, ಮಧ್ಯಾಹ್ನದ ವೇಳೆ
ಸರಿ
ನೀವು ಊಟವನ್ನಿನ್ನೂ ಮಾಡಿಲ್ಲ ಅಂತ ನಾನು ಗ್ರಹಿಸ್ತೀನಿ. ಭೋಜನದ ವೇಳೆಗೆ ಮನೆಗೆ ಬರುವಂತಹ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಕಾಣಬಾರದು, ಅತಿಥಿ ಸ್ವರೂಪನಾದಂತಹ ನಾರಾಯಣನೆಂದು ತಿಳಿಬೇಕು. ಇದು ನಮ್ಮ ಶಿಷ್ಟಾಚಾರ, ನಮ್ಮ ಸಂಸ್ಕೃತಿ. ನಿನಗೂ ಅದು ಗೊತ್ತಿಲ್ಲದೆ ಇದ್ದದ್ದೇನೂ ಅಲ್ಲ. ಭೋಜನವನ್ನು ಪೂರೈಸಿ ವಿಶ್ರಾಂತಿಯನ್ನು ಪಡೆದು ಆಮೇಲೆ ನಗರದ ಕಡೆಗೆ ಪ್ರಯಾಣ ಬೆಳೆಸಬಹುದು.
ಸ್ವಾಮಿ, ನೀವೇನೋ ಗೃಹಸ್ಥ ಧರ್ಮಕ್ಕೆ ಸರಿಯಾಗಿ ನಮ್ಮೆಲ್ಲವರನ್ನು ಉಪಚರಿಸುವುದಕ್ಕೆ ಮನ ಮಾಡಬಹುದು. ಆದ್ರೆ ನನಗೇನೋ ಅನ್ನಬೇಕು ಅನಿಸ್ತಾ ಇದೆ ಸ್ವಾಮಿ.
ಏನಯ್ಯ ಅದು?
ನಾನೊಬ್ಬನೇ ಬಂದದ್ದಲ್ಲೂ ಅಲ್ಲ. ಬೇಟೆಗೆ ಬರುವಾಗ ಹಲವಾರು ಮಂದಿಗಳು ನನ್ನ ಜೊತೆಯಲ್ಲಿ ಬಂದವರೇ ಇದ್ದಾರೆ. ನೀವೇನೋ ಭೋಜನ ಮಾಡಿಸಿ ಮಾಡಿ ಹೋಗಿರಿ ಅಂತ ಅಪ್ಪಣೆ ಮಾಡ್ತಾ ಇದ್ದೀರಿ. ಇಷ್ಟೋ ಪರಿವಾರವನ್ನು ಭೋಜನದಿಂದ ತೃಪ್ತಿಪಡಿಸುವುದಕ್ಕೆ ಅರಣ್ಯವಾಸಿಗಳಾದ ತಪಸ್ವಿಗಳಾದ ನಿಮಗೆ ಸಾಧ್ಯವಾಗಿದೆ.
ಕರ್ತವೀರ ಅರ್ಜುನ
ಸ್ವಾಮಿ,
ನಿನ್ನ ಊಹೆ ತಪ್ಪಲ್ಲ. ನಿನ್ನನ್ನು ಉಪಚರಿಸಿ ಉಳಿದವರನ್ನು ಹಾಗೆ ಕಳಿಸುವುದಕ್ಕೆ ವ್ಯವಸ್ಥೆ ಏನು? ಹಾಗೆ ನಾನೊಬ್ಬನೇ ಉಪಚಾರ ಪಡೆದುಕೊಂಡ್ರೆ ಜೊತೆ ಪರಿವಾರಕ್ಕೆ ಅಪಚಾರವಾಗುವುದಿಲ್ಲವೇ? ಹೀಗೆ ನೀನು ಯೋಚಿಸ್ತಿ.
ಹೌದು,
ನನ್ನ ಮಾತಿನ ಅರ್ಥ ಅದಲ್ಲ.
ಮತ್ತೆ
ನಿನ್ನ ಪರಿವಾರ ಎಷ್ಟೇ ದೊಡ್ಡದಾಗಿರಲಿ, ನಿನ್ನ ಜೊತೆ ಎಷ್ಟೇ ಜನ ಬಂದಿರಲಿ, ಎಲ್ಲರಿಗೂ ಇಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ.
ಹೌದು,
ಹೋಗಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಬಾ. ಜನ ಹೆಚ್ಚಿಗಿದ್ದೇವೆ ಅಂತ ಯೋಚನೆ ಬೇಡ. ಎಲ್ಲರಿಗೂ ದೇವರ ದಯದಿಂದ ಇಲ್ಲಿ ಸತ್ಕಾರ ಸಲ್ಲುತ್ತದೆ. ಸ್ನಾನ ಮುಗಿಸಿದವರು ನೇರಾಗಿ ಭೋಜನ ಗೃಹಕ್ಕೆ ಹೋಗಿ ನಮ್ಮ ಶಿಷ್ಯರು ನಿಮ್ಮನ್ನು ಸ್ವಾಗತಿಸಿದ್ದಾರೆ. ಊಟ ಮುಗಿಸಿ ಬಂದು ನನ್ನನ್ನು ಕಾಣು.
ನಿಮ್ಮ ಇಷ್ಟವಂತೆ ಆಗಲಿ. ಯಾರೋ ಅವರ ಬಾಲಕರೇ ಬಂದಿರೋ, ಹೀಗೆ ನದಿಯ ಬಳಿಗೆ
ಹೋಗೋಣ,
ಸ್ನಾನ ಮಾಡೋಣ, ಭೋಜನ ಶಾಲೆಯನ್ನು ಸೇರೋಣ, ಊಟವನ್ನೆಲ್ಲ ತೀರಿಸಿ ಪುಣ್ಯಾತ್ಮನನ್ನು ಕಂಡು ಆಶೀರ್ವಾದ ಪಡೆದು ಆ ಮುಂದೆ ಪ್ರಯಾಣ ಮಾಡೋಣ.
ಊಟ ಆಯ್ತು,
ಬೇಗ ಬೇಗ ಊಟ ಮಾಡಿ, ಸಮಯ ಬೇರೆ ಆಗಿ
ಉಳಿತು.
ಇಲ್ಲಿ ಬನ್ನಿ, ಇಲ್ಲಿಗೆ ಬನ್ನಿ.
ಬುದ್ಧಿ
ನಿಮ್ಮನ್ನು ಹೇಗೆ ಭೋಜನ ವ್ಯವಸ್ಥೆ ಆಗಿತ್ತ?
ಬಹಳ ಒಳ್ಳೆ ಊಟ ಬುದ್ಧಿ,
ಚೆನ್ನಾಗಿತ್ತು.
ಇಂಥ ಊಟ ನಾನು ಇಷ್ಟರವರೆಗೆ ಮಾಡ್ಲೇ ಇಲ್ಲ.
ಬಹಳ ರುಚಿಕರವಾದಂತಹ ಪದಾರ್ಥಗಳು,
ಇಷ್ಟರ ತನಕ ಕೈಯ ಪರಿಮಳ ಹೋಗಲಿಲ್ಲ.
ಬಗೆ ಬಗೆಯಾದಂತಹ ಭಕ್ಷಾದಿಗಳು ಅಲ್ವೇ?
ಹೌದು.
ನನಗೊಂದು ದೊಡ್ಡ ಸಮಸ್ಯೆ ಬಂತಲ್ಲ ಇಲ್ಲಿ.
ಏನ್ ಬುದ್ಧಿ
ನೋಡು, ನಾವಿಲ್ಲಿ ಬಂದು ಹೊತ್ತಿಟ್ಟಾಯ್ತು.
ಸರಿಯ ಎನ್ನಯ್ಯ ಬಹಳ ಸೈನ್ಯಕ್ಕೆ ನಿಮಿಷ ಮಾತ್ರ ಮಹಿಳ ತಿಂದು ನಿಂತಿದನು ನೋಡ್ ಬರ್ರಿ ಮಹಿಯ ಮರತು
ನನ್ನಲ್ಲಿ ಉಂಟಾದಂತಹ ಸಮಸ್ಯೆ ಅಂದ್ರೆ ಮತ್ತೇನು ಅಲ್ಲ.
ಏನ್ ಬುದ್ಧಿ ಅದು?
ನಾವು ಈ ಮುನಿ ಆಶ್ರಮಕ್ಕೆ ಬಂದು ಹೊತ್ತೆಷ್ಟಾಯ್ತಾ?
ಸ್ವಲ್ಪ ಹೊತ್ತಾದಷ್ಟೇ,
ಕೇವಲ ಅರ್ಧ ಗಳಿಗೆ ಆಯ್ತು.
ಹೌದು,
ಅರ್ಧ ಗಳಿಗೆ ಒಳಗೆ ನನ್ನನ್ನು ಹಿಂಬಾಲಿಸಿ ಬಂದಂತಹ ಇಷ್ಟು ಮಂದಿಗಳನ್ನು ನನ್ನನ್ನು ಸಮೇತ ಭೋಜನಾದಿಗಳಿಂದ ತೃಪ್ತಿಪಡಿಸಿದ್ದಾರೆ. ಬಗೆ ಬಗೆಯಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಿದ್ರಲ್ಲ.
ಹೌದು.
ಈ ಭಕ್ಷಾದಿಗಳನ್ನು ಮಾಡಿದವರು ಯಾರು?
ಯಾರು?
ಹೇಗೆ ಸಿದ್ಧವಾಯಿತು?
ಹೇಗೆ
ಇಂಥ ರುಚಿಕರವಾದಂತಹ ಪದಾರ್ಥವನ್ನು ಮಾಡಬೇಕಾಗಿದ್ದರೆ ಆ ಬ್ರಾಹ್ಮಣರ ಯೋಗ್ಯತೆ ಇಂಥದ್ದಾಗಿರಬೇಕು.
ಮತ್ತೆ
ನಮ್ಮ ರಾಜಸ್ಥಾನದಲ್ಲಿ ರಾಜಭೋಜನವನ್ನು ಸಿದ್ಧಪಡಿಸುವ ಬ್ರಾಹ್ಮಣರು ಹಲವಾರು ಮಂದಿಗಳಿದ್ದಾರೆ.
ಹೌದು.
ಒಬ್ಬರಿಂದೊಬ್ಬರು ಶ್ರೇಷ್ಠರಿದ್ದಾರೆ.
ಹೌದು.
ಬುದ್ಧಿವಂತರಿದ್ದಾರೆ.
ಹೌದು.
ಆದರೆ ನನ್ನ ಜೀವನದಲ್ಲಿ ಇಂಥ ರುಚಿಕರವಾದ ಪದಾರ್ಥಗಳನ್ನು ಇದುವರೆಗೂ ನಾನು ತಿನ್ನಿಲ್ಲ ಅಂದ್ರೆ ಈ ಭಾಗವನ್ನು ಮಾಡಿದವರು ಯಾರು?
ಬುದ್ಧಿ
ಇಲ್ಲಿ ಎಲ್ಲಿ ನೋಡಿದ್ರು ಯಾವ ಮನೆಗೂ ಬೆಂಕಿ ಬೀಳಲಿಲ್ಲ ಬುದ್ಧಿ.
ಮನೆಗೆ ಬೆಂಕಿ ಬಿದ್ದಲ್ವ, ಯಾವ ಎಲೆ ಮನೆಯೊಳಗೂ ಬೆಂಕಿ ಉರಿಯುವುದಿಲ್ಲ.
ಹೌದು,
ಅಡಿಗೆ ಮಾಡಿದ ಬ್ರಾಹ್ಮಣ ಯಾರೂ ಕಾಣುವುದಿಲ್ಲ.
ಇಲ್ಲ,
ಹಾಗಾದ್ರೆ ಈ ಭಕ್ಷಣಾದಿಗಳನ್ನು ಮಾಡಿದವರು ಯಾರು?
ಬುದ್ಧಿ, ನಾವೇ ಯಾರು ಯಾರು ಅಂತ ಯೋಚಿಸುವುದಕ್ಕಿಂತ ಅವರಲ್ಲೇ ಕೇಳಿ ನೋಡೋಣ ಬುದ್ಧಿ.
ಅದು ಸರಿ
ಅಲ್ವೇ?
ಹಾಗಾದ್ರೆ ಹಾಗೆ ಮಾಡೋಣ.
ಆಗಲಿ,
ವಿಚಾರಿಸಿ ಬರ್ತೇನೆ,
ಕೇಳಿ ನೋಡಿ.
ಸ್ವಾಮಿ ಭೂಪತಿ, ನಿಮ್ಮ ಆಜ್ಞಾದಾನಕ್ಕಾಗಿ ಸ್ನಾನವನ್ನು ಭೋಜನವನ್ನು ಪೂರೈಸಿ ಮರಳಿ ಬಂದಿದ್ದೇನೆ.
ತುಂಬಾ ಸಂತೋಷ.
ಆದ್ರೆ
ನಿನ್ನವರಿಗೆಲ್ಲ ಊಟವಾಯಿತು?
ಎಲ್ಲವರೂ ಸಂತೋಷದಿಂದ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ.
ಒಳ್ಳೆಯದು, ಬರ ಯಾಕೆ ಕುಳಿತು?
ಸ್ವಾಮಿ, ಏನು ನನ್ನ ಒಂದು ಸಂಶಯವನ್ನು ಪರಿಹಾರ ಮಾಡಿಕೊಡ್ತೀರಾ?
ಏನಯ್ಯ ಅಂತ ಸಂಶಯ ನಿನಗೆ?
ಬೇರೇನಲ್ಲ ಸ್ವಾಮಿ, ಅರ್ಧ ಗಳಿಗೆ ಒಳಗೆ ಇಷ್ಟು ಮಂದಿಗಳಿಗೆ ಇಷ್ಟು ತರದ ಭಕ್ಷ್ಯಾದಿಗಳನ್ನು ಬಡಿಸಿ ಭೋಜನಾದಿಗಳಿಂದ ಸಂತೋಷ ಪಡಿಬೇಕಾಗಿದ್ರೆ ಯಾವ ಮಹಿಮೆಯೋ ನನಗೆ ಅರ್ಥವಾಗಲಿಲ್ಲ. ದಯಮಾಡಿ ಅಪ್ಪಣೆ ಆಗಲಿ.
ರಾಜೇಂದ್ರ, ನಿನಗಿದು ದೊಡ್ಡ ಪವಾಡವೆಂದು ಅನಿಸಿದೆ ಅಲ್ಲ?
ಹೌದು ಸ್ವಾಮಿ.
ಇಲ್ಲಿ ನನ್ನ ಯೋಗ್ಯತೆ ಏನೂ ಇಲ್ಲ. ಈ ಸತ್ಕಾರ ಹೇಗೆ ನಡೆಯಿತು ಗೊತ್ತಾ? ನೀನು ಬಂದಾಗ ಹೋಗು ಸ್ನಾನವನ್ನು ಮಾಡಿ ಬಾ, ನಾನು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದು ಅಡುಗೆಯವರಿಂದ ಅಡುಗೆ ಮಾಡಿಸಿ ಹಾಕ್ತೇನೆ ಎಂಬ ಅರ್ಥದಲ್ಲಿಲ್ಲ.
ಮತ್ತೆ
ಈ ಆಶ್ರಮಕ್ಕೆ ದೇವತೆಗಳ ಅನುಗ್ರಹವಾಗಿದೆ. ಹೌದಯ್ಯ, ಕಾಮಧೇನುವಿನ ಬಗ್ಗೆ ನೀನು ಕೇಳಿರಬೇಕಲ್ಲ. ಮನಸ್ಸಿನಲ್ಲಿ ಕಾಮಿಸಿದ್ದನ್ನು ಕೊಡುವಂತಹ ಯೋಗ್ಯತೆ ಉಳ್ಳಂತಹ ನೀನು ಆ ಲೋಕದಲ್ಲಿದೆ. ಅವಳದ್ದೇ ಸಂತಾನ ಶಬಲಾದೇವಿ ಎಂಬವಳನ್ನು ದೇವೇಂದ್ರ ನಮಗೆ ಅನುಗ್ರಹ ಮಾಡಿದ್ದಾನೆ.
ಕಾಮಧೇನುವಿನ ಮಗಳಾದಂತಹ ಶಬಲಾದೇವಿಯನ್ನು ತಮಗಾಗಿ ದೇವೇಂದ್ರನೇ ಕೊಟ್ಟನೆ.
ನೀನು ಊಟಕ್ಕೆ ಅಂತ ಸ್ನಾನದ ವ್ಯವಸ್ಥೆ ಮಾಡುವುದಕ್ಕೆ ಆ ಕಡೆಗೆ ಹೋದಾಗ ಊಟದ ಮೊದಲು ನಿನ್ನ ಸ್ನಾನಕ್ಕೆಷ್ಟು ವೇಳೆ ಬೇಕಾಗಿತ್ತು, ಅಡುಗೆ ಸಿದ್ಧ ಮಾಡುವುದಕ್ಕೆ ಆ ಮಹಾತಾಯಿಗೆ ಅಷ್ಟು ವೇಳೆ ಬೇಕಾಗಿರಲಿಲ್ಲ. ನಾನು ನನ್ನವಳ ಜೊತೆಯಲ್ಲಿ ಕೈ ಮುಗಿದು ಆಕೆಗೆ ಬಲವೊಂದು ಪ್ರಾರ್ಥಿಸಿದ್ದೆ. ತಡ ಬಂದವರಿಗೆಲ್ಲ ಏನು ಬೇಕು ಅಷ್ಟನ್ನು ಒದಗಿಸಿದ್ದಾಳೆ. ಇದು ದೇವತೆಗಳ ಅನುಗ್ರಹ, ಆದ್ರಿಂದ ನನ್ನ ದೊಡ್ಡತನ ಇದರಲ್ಲಿ ಏನೂ ಇಲ್ಲ.
ಆಮಿಸಿದ್ದನ್ನು ಕೊಡುವಂತಹ ಮಹಾಶಕ್ತಿ ದೇವಲೋಕದಲ್ಲಿರುವಂತಹ ಕಾಮದೇವರಿಗೆ ಮಾತ್ರವಲ್ಲ,
ಅಲ್ಲ
ನಿಮ್ಮಲ್ಲಿರುವಂತಹ ಸಬಲಾದೇವಿಗೂ ಇದೆ.
ಇದೆ ಇದೆ
ಸ್ವಾಮಿ.
ಏನಪ್ಪ?
ನನ್ನೊಂದು ಆಸೆ ಹೇಳ್ತೀರಿ?
ಹೇಳು.
ದಯ ಮಾಡ್ತೀರಾ? ನಾನೊಬ್ಬ ಚಕ್ರೇಶ್ವರನಲ್ವೇ ಸ್ವಾಮಿ.
ಹೌದು.
ಅತಿವೃಷ್ಟಿ ಅನಾವೃಷ್ಟಿಗಳ ಮೂಲಕವಾಗಿ ಎಲ್ಲಿಯಾದರೂ ಭೂಲೋಕದಲ್ಲಿ ಅವ್ಯವಸ್ಥೆ ಬಡತನ ಬಂದು ಹೋಯಿತು ಅಂತ ಆದರೆ ಪ್ರಜೆಗಳ ರಕ್ಷಣಾ ಭಾರ ಇರುವುದಾದ್ರೆ ನನ್ನಲ್ಲಲ್ವೇ? ಕಾಮಿಸಿದ್ದನ್ನು ಕೊಡುವಂತಹ ಸಬಲಾದೇವಿ ನಮ್ಮಲ್ಲೇ ಇದ್ದರೆ ಪ್ರಜೆಗಳ ರಕ್ಷಣೆಗೂ ಅನುಕೂಲ. ಅಂತೂ ನಿಮ್ಮ ಯಾಜಕಾದಿಗಳು ಯಾವ ಕೊರತೆ ಬರುವ ಹಾಗಿಲ್ಲ. ಒಂದು ದೇನುವಿಗೆ ಸಾವಿರಾರು ದೇನುಗಳನ್ನು ತಂದೊಪ್ಪಿಸಿ ಕೊಡ್ತೇನೆ. ಆ ಕಾಮಧೇನುವಿನ ಮಗಳನ್ನು ಮಾತ್ರ ದಯಮಾಡಿ ನನಗೆ ಕೊಡಬೇಕು ಅಂತ ಕೇಳಿದೆ.
ರಾಜಾ, ನಿನ್ನ ಅಪೇಕ್ಷೆ ಸಾಧುವಾದದ್ದಲ್ಲ. ನೀನು ಈ ರೀತಿಯಲ್ಲಿ ಖಂಡಿತ ಕೇಳಬಾರದು.
ಅದೇನು ಸ್ವಾಮಿ?
ಕಾಮಧೇನುವನ್ನು ನೀನು ಬಯಸುತ್ತಾ ಇರುವುದು ಕ್ಷಾಮಾದಿಗಳು ಬಂದ ಕಾಲದಲ್ಲಿ ಉಪಯೋಗಕ್ಕೆ ಅಂತ ತಾನೆ. ಈಗಂತೂ ನಿನ್ನ ಊರಲ್ಲಿ ಕ್ಷಾಮ ಇಲ್ಲ,
ಹಾಗೇನಿಲ್ಲ,
ಬರಗಾಲ ಬಂದಿಲ್ಲ.
ಬಂದಿಲ್ಲ,
ಬಂದ ಕಾಲಕ್ಕೆ ಈ ಧೇನುವನ್ನು ನೀನು ಪಡೆದುಕೊಂಡು ಹೋಗುವುದರಲ್ಲಿ ಔಚಿತ್ಯ ಇರ್ತದೆ.
ಈಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಲ್ಲ.
ನಾಳೆ ರೋಗ ಬಂದಿತ್ತು ಅಂತ ಈ ಹೊತ್ತು ಔಷಧ ಯಾರೂ ಕುಡಿಯುವುದಿಲ್ಲ.
ಪ್ರಯತ್ನ ಸ್ವಾಮಿ.
ನಾಳೆ ಕೆಟ್ಟ ಕಾಲ ಬಂದಿತ್ತು ಅಂತ ಈ ಹೊತ್ತು ನಮ್ಮಲ್ಲಿರುವುದನ್ನು ನೀನು ಪಡೆಯುವುದಕ್ಕೆ ಬಯಸುವುದು ಸರಿಯಲ್ಲ. ಮತ್ತೊಂದು ಮಾತು ಕೇಳ್ತೀಯ ನನಗೆ.
ಏನು ಸ್ವಾಮಿ?
ನಾನು ನಿನ್ನನ್ನು ಸತ್ಕರಿಸಿದೆ ದೇವತೆಗಳ ಅನುಗ್ರಹದಿಂದ ಸಿಕ್ಕಿದ ಧೇನುವಿನ ಮಹಿಮೆಯಿಂದ. ಈ ಧೇನುವಿನ ಮೇಲೆ ನನ್ನ ಅಧಿಕಾರ ಎಷ್ಟು ಗೊತ್ತ? ಅವಳಿಗೆ ಕೈ ಮುಗಿಯುವಷ್ಟು ಮಾತ್ರ. ದೇವತೆಗಳು ನನಗಿದನ್ನು ಕೊಡುವಲ್ಲಿ ಅವರಿಗೂ ಒಂದು ಸ್ವಾರ್ಥ ಇದೆ. ನಮ್ಮ ಯಜ್ಞಾಗಾರಿಗಳು ನಡೆಯಬೇಕು, ಬ್ರಾಹ್ಮಣರ ಆರಾಧನೆ ನಡೆಯಬೇಕು, ಆ ಮೂಲಕವಾಗಿ ವಿಶ್ವಕ್ಕೆ ಕಲ್ಯಾಣ ಆಗಬೇಕು. ಇಂಥ ಲಕ್ಷ್ಯ ಅವರದ್ದು. ನಿನಗೆ ಅದನ್ನು ಕೊಡುವ ಉದ್ದೇಶ ಅವರಿಗೆ ಇರ್ತಿದ್ರೆ ಆ ಮಾತು ಬೇರೆ. ನನಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಇಲ್ಲಿ ನಡೆಯುವಂತಹ ಕಾರ್ಯ ಅವರಿಗೆ ಪ್ರಿಯವಾದದ್ದು ಅಂತಾಯ್ತು.
ಹೌದೇ,
ಅವರಿಂದ ಕೊಡಲ್ಪಟ್ಟಂತಹ ಧೇನುವನ್ನು ನಿನಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡಿದರೆ ಭೂಪತಿ
ಸ್ವಾಮಿ
ಅಧಿಕಾರ ಇಲ್ಲದೆ ಇದ್ದ ವಸ್ತುವನ್ನು ದಾನ ಮಾಡುವುದಕ್ಕೆ ಹೊರಟ ಹಾಗೆ. ಆದ್ರಿಂದ ದಯವಿಟ್ಟು ಈ ಆಸೆ ಇಟ್ಟುಕೊಳ್ಳಬೇಡ. ಇವಳನ್ನು ನಾನು ಕೊಡಲಾರೆ, ನೀನು ಇವಳ ಬಗ್ಗೆ ಯೋಚನೆಯನ್ನೇ ಮಾಡಬೇಕು.
ಕಾಮಧೇನುವನ್ನು ಕೊಡುವುದಕ್ಕೆ ಮನ ಮಾಡುವುದಿಲ್ಲವೇ ಸ್ವಾಮಿ?
ಸಾಧ್ಯ ಇಲ್ಲ. ಏನು
ಕಾಮದೆ ಕೊಟ್ಟರೆ ಒಳ್ಳಿದು.
ಯಾವುದೇ ಅಡ್ಡಿ ಆತಂಕಗಳು ಬಾರದಂತೆ ವ್ಯವಸ್ಥೆ ನನ್ನದು ಅಂದ್ರೆ ನನ್ನ ಮಾತನ್ನು ನೀವು ಮನ್ನಿಸಿಕೊಳ್ಳುವುದಿಲ್ಲ.
ನಿನ್ನ ವ್ಯವಸ್ಥೆ ಇರಬಹುದು, ಆದ್ರೆ ಅವರು ಮಾಡಿದ ವ್ಯವಸ್ಥೆಯಲ್ಲಿ ನಿನಗೆ ಪಾಲಿಲ್ಲ.
ಹಾಗಾದ್ರೆ ಕಾಮಧೇನುವನ್ನು ನೀವು ಕೊಡುವುದಿಲ್ಲ.
ಬ್ರಾಹ್ಮಣರ ಸೊತ್ತಿನ ಮೇಲೆ ಆಸೆ ಪಡಬಾರದಯ್ಯ.
ನಾನೊಬ್ಬ ಚಕ್ರೇಶ್ವರ ಗೊತ್ತಲ್ಲ ನಿಮಗೆ?
ಗೊತ್ತಿದ್ರೆ
ಯಾವುದೇ ಒಂದು ವ್ಯವಹಾರಗಳನ್ನು ಮಾಡುವಾಗ ಸ್ಥಾನ ದಾನ ದಂಡ ಭೇದ ಇತ್ಯಾದಿ ಚತುರೋಪಾಯಗಳನ್ನು ಮುಂದಿಟ್ಟೇ ವ್ಯವಹಾರ ಮಾಡುವವ ನಾನು.
ಅಂದ್ರೆ
ಕಾಮದೇವಿನ ಮಗಳಾದ ಸಬಲಾದೇವಿಯನ್ನು ನಿಮ್ಮಲ್ಲಿ ಕೇಳಿದ್ರಲ್ಲ, ಕೊಡುವುದಿಲ್ಲ ಅಂದ್ರೆ ಮುಂದೇನು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ.
ಏನು ಅರ್ಥ ಮಾಡಿದೆ?
ದಂಡ ಪ್ರಯೋಗವಾದರೂ ಮಾಡಬೇಕಾದೀತು. ಆದ್ರಿಂದ ದೇವಿನ ಮೇಲೆ ಬಲತ್ಕಾರ ನಡೆಸಬೇಕಾದ ಸಂದರ್ಭ ಕೊಡಬೇಡಿ, ಕೊಡುವುದು ಲೇಸು ಅಂತೇನೆ.
ಅಲ್ಲಿವರೆಗೂ ಹೋಗ್ತೀಯ.
ಕೋಪವ ಶಾಂತನಾಗಿ ಗದನ್ನ ಅರಸ ತೊರೆದು ಕೋಪವ ಶಾಂತನಾಗಿ ಗನನ್ನ ಅರಸ ನಿಂದಿ ತೆರದಿ ಬಿರಕಿಸೆ ಕೆಡುಬೆಗೆ ಪರವಿಪ್ರದೋಪದಲ್ಲಿ
ಚಕ್ರವರ್ತಿ ಉಂಡವನಿಗೆ ಎರಡನ್ನು ಬಗೆಯಬೇಡ. ಕಾಮಧೇನುವನ್ನು ಕಾಮಿಸಿ ಅನ್ಯಾಯವನ್ನು ಮಾಡಬೇಡ. ಋಷಿಗಳಿಗೆ ಅಥವಾ ಆಶ್ರಮಕ್ಕೆ ಅನ್ಯಾಯವನ್ನು ಮಾಡಿದಲ್ಲಿ ಕೇಳಾದೀತು ನಿನಗೆ. ಆದ್ದರಿಂದ ಒಂದು ಮಾತು ಕೇಳು. ಅದೋ ನನ್ನ ಸ್ವಾಮಿಯಾದಂತಹ ಜಮದಗ್ನಿ ಮಹರ್ಷಿಗಳು ಕೋಪವನ್ನು ಸಂಪೂರ್ಣ ಬಿಟ್ಟಿದ್ದಾರೆ. ಆ ಕೆಟ್ಟ ಗುಣವನ್ನು ಬಿಟ್ಟು ಶಾಂತ ಮೂರ್ತಿಯಾಗಿದ್ದಾರೆ. ಅಂಥವರನ್ನು ನೀನು ಕೆಡಿಸಬಾರದು. ಕಾಮಧೇನುವಿನ ಮೇಲೆ ಬಲಾತ್ಕಾರವನ್ನು ನಡೆಸಬಾರದು. ಇದರಿಂದ ಸರ್ವನಾಶವಾದೀತು. ಆದ್ದರಿಂದ ಬಂದಂತೆ ಸಮಾಧಾನದಿಂದ ಹಿಂತೆರಳು ಅಂತ ಹೇಳ್ತಾ ಇದ್ದೇನೆ.
ಮುನಿಗಳ
ಹೆಂಡತಿ
ಆಶ್ಚರ್ಯ ಲೋಕ ಹಾಳಾಯ್ತು.
ಹೌದಪ್ಪ,
ಹೆಣ್ಮಕ್ಕಳಿಗೆ ಇಷ್ಟು ಅಧಿಕಾರವೇನಾ?
ನಾನಿಲ್ಲಿ
ಜಮದಗ್ನಿಯಲ್ಲಿ ವಾದಿಸ್ತಾ ಇದ್ದೇನೆ. ನನ್ನ ಮಾತುಗಳಿಗೆ ಉತ್ತರ ಜಮದಗ್ನಿಯೇ ಕೊಡ್ತಾ ಇದ್ದಾನೆ. ಆ ಮಧ್ಯದಲ್ಲಿ ಹೆಣ್ಣಮ್ಮಳ ಪ್ರವೇಶ ಅಧಿಕ ಪ್ರಸಂಗಿಣಿ ಎಂಬುದಕ್ಕೆ ಸಂಶಯವೇ ಇಲ್ಲ. ಹೌದಲ್ಲ, ಗಂಡನಿಂದ ಮೀರಿದ ಹೆಣ್ಣು ಮನೆಗೆ ಭೂಷಣವೇನಾ?
ಅಲ್ಲಪ್ಪ,
ಏನಾಡ್ತಾ ಇದ್ದಾಳೆ ಅವಳು? ವಿಪ್ರದ್ವೇಷ ಕುಲನಾಶಕ್ಕೆ ಕಾರಣವಾದೀತು.
ಗಂಡ ಕೋಪ ಬಿಟ್ಟಿದ್ದಾರಂತೆ.
ಇವಳ ಮಾತನ್ನು ಕೇಳಿ ಹೆದರಿ ಕಾಮಧೇನುವನ್ನು ನಾವು ಬಿಟ್ಟು ಹೋಗ್ತೇವೆ ಎಂದು ಯೋಚನೆ ಇರಬಹುದು.
ಗಂಡ ಕೋಪ ಬಿಟ್ಟರೆ ಹೆಂಡತಿ ಒಳ್ಳೆದಾಯ್ತು.
ಕಾಮಧೇನುವಿನ ವಿಷಯದಲ್ಲಿ ಯಾವುದೇ ಗಂಡಾಸರಗಳು ಬರಲಿ,
ಅಷ್ಟೇ
ಇದಿರಿಸುವಂತಹ ಯೋಗ್ಯತೆ ಈ ಚಕ್ರೇಶ್ವರನಾದಂತಹ ಕಾರ್ತಿಕೇಯನಿಗೆ ಉಂಟು ಇಲ್ಲ?
ಉಂಟು.
ಮತ್ತೆ ಹೇಳ್ತಾ
ಇದ್ದೀನಿ,
ಏನ ಮಾಡಲಿ ನಾನು ಯಜ್ಞವು ಕೆಡುವುದು ದೇನುಗ ಅವನೀಶ ಇದಿರೇ ತಾನೊಯ್ದು ಚಲದೀಗಿ ಏನ ಮಾಡಲಿ ನಾನು ಯಜ್ಞವು ಕೆಡುವುದು
ಉಗ್ರಮುನಿ ಎಂದು ಪ್ರಸಿದ್ಧನಾದಂತಹ ನಾನು ಶಾಂತಮುನಿಯಾಗಿ ಮಾರ್ಪಟ್ಟೆ. ರೇಣುಕೆಯಿಂದ ನಡೆದಂತಹ ಪ್ರಮಾದಕ್ಕಾಗಿ ಸಿಟ್ಟುಕೊಂಡ ನಾನು ಅವಳ ತಲೆ ಕಡಿಸಿದ ಹೊತ್ತಿಯೇ ನನ್ನ ಮನಸ್ಸಿನಲ್ಲೇ ಮೂಡಿತ್ತೊಂದು ಭಾವ. ಅತಿಯಾದ ಸಿಟ್ಟು ಋಷಿಗಳಿಗೆ ಭೂಷಣ ಅಲ್ಲ. ಈಗ ನನಗೆ ಗೊತ್ತಾಗ್ತದೆ, ಅತಿಯಾದ ಸಿಟ್ಟು ಭೂಷಣ ಅಲ್ಲ, ಮಿತಿಯಲ್ಲಿ ಸಿಟ್ಟು ಇಲ್ಲದೇ ಇದ್ರೂ ಭೂಷಣ ಅಲ್ಲ. ನನ್ನ ಹಿಂದಿನ ಸ್ಥಿತಿಯಾದರೆ ಕಾರ್ತವೀರ್ಯ ಧೇನುವನ್ನು ಕೊಂಡು ಹೋಗುವುದು ಬಿಡಲಿ, ಧೇನುವಿನ ಸಮೀಪಕ್ಕೆ ಹೋದರೂ ಶಾಪ ಕೊಟ್ಟು ಬಿಡುತ್ತಿದ್ದೆ, ಸುಟ್ಟು ಬೂದಿ ಮಾಡುತ್ತಿದ್ದೆ. ಈಗ ಮನಸ್ಥಿತಿಯೇ ನಿರ್ಮಾಣವಾಗ್ತಾ ಇಲ್ಲ, ಸಿಟ್ಟು ಬಿಟ್ಟು ಕೆತ್ತನೆ. ಸಿಟ್ಟಿಲ್ಲದೇ ಇದ್ದದ್ರ ಪರಿಣಾಮ ನನ್ನಲ್ಲಿ ದೌರ್ಬಲ್ಯವನ್ನೇ ಅವನು ಕಂಡನೆ. ದೇವತೆಗಳು ಕೊಟ್ಟ ಗೋವನ್ನು ಕಾಪಾಡುವುದಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಂತಹ ಒಬ್ಬ ಸಾಮಾನ್ಯ ಋಷಿ ನಾನಾದನೆ. ನನ್ನೋ ದೇವತೆಗಳಿಗೂ ತಪ್ಪಿದ ಹಾಗಾಯಿತು, ನನ್ನ ಆಶ್ರಮಕ್ಕೂ ಅನ್ಯಾಯವನ್ನು ಮಾಡಿದ ಹಾಗಾಯಿತು. 10,000 ಶಿಷ್ಯರಿಗೆ ಅಶನ ವಸನಗಳನ್ನು ಕೊಟ್ಟು ಕಾಪಾಡುವಂತಹ ಯೋಗ್ಯತೆ ಧೇನುವಿನಿಂದ ನನಗೆ ಬಂದಿತ್ತು. ನಾನು ಕುಲಪತಿಯಾದೆ. ಈಗ ಬಲವಿಲ್ಲದ, ಯೋಗ್ಯತೆ ಇಲ್ಲದ, ಮಾತೆ ಧೇನುವಿನ ಅನುಗ್ರಹ ಇಲ್ಲದ ದುರ್ಬಲ ಮುನಿಯಾದೆ. ಏನು ಮಾಡಲಿ? ಅಯ್ಯೋ, ಏನು ಗತಿ ಬಂತು, ಏನು ಗತಿ
ಬಂತು! ಭೂತನಾತ್ಮಯ್ಕೊಂಡವರ ಮಾತೆಯ ನೀಕ್ಷಿಪದಿ ಬಂದು ಜನಕನಂಗ್ರಿಯಲ್ಲಿ ಮಡಿದು
ಮೊದಲಾಗಿ ನಿಮ್ಮ ಪವಿತ್ರವಾದ ಪಾದಗಳಿಗೆ ಶಿರವಾಗಿದೆ ತಂದೆ.
ರಾಮ,
ಸಂತೋಷದಿರಬೇಕಂತ ನೀವು ನೆಲಲೋಟಕರಾಗಿದ್ದೀರಾ.
ಬಂದಿಯಾ?
ಯಾಕಪ್ಪ ಚಿಂತೆ
ಕುಮಾರ?
ಯಾಕೆ ಈ ವ್ಯಥೆ?
ಆಶ್ರಮದ ಸ್ಥಿತಿ ಬದಲಾಗಿದೆಯಪ್ಪ. ನಿನ್ನಪ್ಪನ ಕಥೆ ವ್ಯಥೆಯಲ್ಲಿ ಪರ್ಯವಸಾನ ಹೊಂದಿದೆ. ಮಹಿಷ್ಮತಿ ಅರಸನಾದಂತಹ ಕಾರ್ತವೀರ್ಯ ಅರ್ಜುನ ಮೃಗವಿಕಾರಕ್ಕಾಗಿ ಬಂದವನು ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಿದ. ಉಂಡಂತಹ ಅವನು ಈ ಊಟದ ವ್ಯವಸ್ಥೆ ಯಾರಿಂದ ಆಯಿತು ಅಂತ ಪ್ರಶ್ನೆ ಮಾಡಿದಾಗ ಶಬಲಾದೇವಿ ಅನುಗ್ರಹ ಅಂತ ನಾನು ತಿಳಿಸಿದೆ. ಮಗನೇ, ಆ ಮಾತನ್ನು ಕೇಳಿದಂತಹ ರಾಜ ಶಬಲೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಸೆ ಪಟ್ಟ. ನಾನಾಕೆಯ ಮೇಲೆ ನನ್ನ ಅಧಿಕಾರ ಇಲ್ಲ, ಅವಳು ದೇವತೆಗಳು ಕೊಟ್ಟ ಪ್ರಸಾದ, ನೀನು ಬಯಸಬಾರದು ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಮಗನೇ. ಆತ ಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿಯೇ ಬಿಟ್ಟ.
ಧರ್ಮವನ್ನು ಉಳಿಸಬೇಕಂತ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ಆರ್ತಿವಿ ಅಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನಿಸಿದ್ದೇನೆ.
ಹೌದು,
ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕೆ ಬೇಕಾಗಿ ನಾನೇ ಹೋಗ್ತೇನಪ್ಪ. ತುಂಬಾ ಹೃದಯದಿಂದ ಒಪ್ಪಿಗೆಯನ್ನು ನನಗೆ ಕೊಡಿ, ನಾನು ಹೊರಡ್ತೇನೆ.
ನಾನು ಸಿಟ್ಟು ಬಿಟ್ಟದ್ದು ಹೊರತು ನೀನು ಸಿಟ್ಟು ಬಿಟ್ಟಿಲ್ಲ, ನನಗೆ ಗೊತ್ತುಂಟು. ಅಪ್ಪನಿಗೆ ಸಿಟ್ಟಿಲ್ಲದೇ ಇದ್ರೆ ಏನು, ಮಗನಿಗುಂಟಲ್ಲ. ಆದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ಅವನಿಗೆ ವಿವೇಕವನ್ನು ಹೇಳು. ಯಾವ ಮಾತು ನಡೆಯಲಿಲ್ಲ ಅಂದ್ರೆ ಮತ್ತೆ ನೀನೇನು ಮಾಡಬೇಕು ಅದನ್ನು ಮಾಡು. ಶ್ರೇಯೋಸ್ತು.
ಅಪ್ಪನಿಗೆ ಒಪ್ಪಿಗೆ ಬರಲಾಯ್ತು.
ಭಾರ್ಗವರಾಮನು ಯುದ್ಧಕ್ಕಾಗಿ ನಮ್ಮಲ್ಲಿಗೆ ಬಂದರೆ ಬರಲಿ, ಭಾರ್ಗವರಾಮನಿಲ್ಲಿ ಬರಲೇಬೇಕೆಂದು ಇಚ್ಛಿಸಿದ ನಾನು ಸಬಲಾದೇವಿಯನ್ನು ಇಲ್ಲಿ ತಂದದ್ದು ಆಗಿದೆ. ಬ್ರಹ್ಮದ್ವೇಷದಿಂದಲೇ ನನ್ನ ಕೋಲಾಸ ಎಂಬುದನ್ನು ದತ್ತಾತ್ರೇಯ ಮೂಲಕವಾಗಿ ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದರೂ ನಂದಿನಿಯ ಮೇಲೆ ಕೈ ಮಾಡುವುದಕ್ಕೆ ಕಾರಣ ಏನು? ಯಾವ ಉದ್ದೇಶವೂ ಅಲ್ಲ. ನನ್ನ ಪೂರ್ವಜನ್ಮವು ಹೀಗಿದೆ. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವ ಸುದರ್ಶನ ಆಯುಧವೇ ನಾನು. ಶತ್ರುಪ್ರಸೂದನ ಎಂಬವನ ಕೊಲೆಯ ಪ್ರಕರಣದಲ್ಲಿ ಮಹಾವಿಷ್ಣುವಿಗೆ ಸೋಲಾದಾಗ ಅವರ ಕೊಲೆಗಾಗಿ ನಾನೇ ಮುಂದೆ ಹೋಗಬೇಕಾಯಿತು. ನನ್ನ ಕೈಯಲ್ಲೇ ಅವರ ಕೊಲೆಯಾಗಬೇಕಾಯಿತು. ಆ ಕಾಲದಲ್ಲಿ ನಾನು ಗರ್ವಿತನಾದೆ. ಮಹಾವಿಷ್ಣುವಿನ ಬಲ ಏನು, ನನ್ನ ಯೋಗ್ಯತೆ ಏನು ಎಂದು ಅಹಂಕಾರಿಯಾದಾಗ ನನ್ನ ಅಭಿಪ್ರಾಯವನ್ನು ತಿಳಿದಂತಹ ಮಹಾವಿಷ್ಣು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟ. ಹೋಗುವ ಲೋಕದಲ್ಲಿ ನೀನು ಮನುಷ್ಯನಾಗಿ ಹುಟ್ಟು, ನಾನು ಅವತಾರಿಯಾಗಿ ಬರುತ್ತೇನೆ. ನಿನ್ನ ನನ್ನ ತೋಳ್ಬಲ ಯೋಗ್ಯತೆಗಳು ಭೂಲೋಕದಲ್ಲಿ ಇತ್ಯರ್ಥವಾಗಲಿ, ಆಮೇಲೆ ವೈಕುಂಠಕ್ಕೆ ಬಾ. ಆ ಶಾಪ ಪ್ರಕಾರವಾಗಿ ಕೃತವೀರ್ಯ ರಾಘವತಿಯರ ಸುಖ ದಾಂಪತ್ಯದಲ್ಲಿ ಹುಟ್ಟಿದ ಚಕ್ರೇಶ್ವರ ಕಾರ್ತವೀರ್ಯಾರ್ಜುನ ನಾನು. ಈಗ ಮಹಾವಿಷ್ಣುವೇ ಅವತಾರಿಯಾಗಿ ಭಾರ್ಗವರಾಮನಾಗಿ ನಮ್ಮಲ್ಲಿಗೆ ಬಂದಿದ್ದಾರೆ ನನ್ನ ಕೊಲೆಗಾಗಿ ಅಂದರೆ ಸದ್ಯದಲ್ಲೇ ವೈಕುಂಠವನ್ನು ಸೇರುವಂತಹ ಒಂದು ಯೋಗ್ಯತೆ ನನಗೆ ಬರ್ತದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಆಹಾ, ನನ್ನ ಭಾಗ್ಯ. ಆದರೆ ನನಗಾಗಿ ಹೋರಾಟ ಮಾಡಿದಂತಹ ಮಂತ್ರಿ ಮಂಡಲ ಅವರ ಸರ್ವನಾಶವಾಗಬೇಕು, ಅವರಿಗೆ ಸಾಹಿತ್ಯ ಪದವಿಯನ್ನು ಕೊಡಿಸಬೇಕು, ಆಮೇಲೆ ನಾನು ವೈಕುಂಠವನ್ನು ಸೇರಬೇಕು. ಈ ನಿರ್ಣಯಕ್ಕೆ ಬಂದಿದ್ದೇನೆ. ನನ್ನ ಮುಖ್ಯಮಂತ್ರಿ ಎಲ್ಲಿ? ಶಕ್ತಜಿತು ಹೀಗೆ ಬಾ.
ಸುಕ್ಕಿನ ಭೂಸುರ ಭಾವ ದಕ್ಕನೆ ಬಂದಿರಲು.
ಮಹಾಪ್ರಭುಗಳೇ, ನನ್ನ ದೇಹದ ಎಡಬಲದ ಭುಜಗಳ ಹಾಗೆ, ನನ್ನ ದೇಹದ ಕಣ್ಣುಗಳ ಹಾಗೆ 60,000 ವರ್ಷಗಳ ನನ್ನ ಆಳ್ವಿಕೆಯಲ್ಲಿ ನನ್ನ ಸಹಾಯಕರಾಗಿ ಹೋರಾಟ ಮಾಡಿದವರು. ಮೊನ್ನೆ ಮೊನ್ನೆಯಾಗಿ ಶಮದಗ್ನಿ ಆಶ್ರಮದಿಂದ ಕಾಮದೇವಿನ ಮಗಳಾದ ಸಬಲಾದೇವಿಯನ್ನು ಬಲಾತ್ಕಾರವಾಗಿ ತಂದವನ. ಇದನ್ನು ತಿಳಿದಂತಹ ಭಾರ್ಗವರಾಮ ಪರಶುಧರನಾಗಿ ನಮ್ಮಲ್ಲಿ ಹೋರಾಟದ ಸಿದ್ಧತೆಯಿಂದ ಬಂದಿದ್ದಾನಂತೆ. ಬಂದವ ಬ್ರಾಹ್ಮಣ ಹುಡುಗ, ಯುದ್ಧ ಮಾಡುವುದೇ, ಕಾಮದೇವ ಒಪ್ಪಿಸುವುದೇ, ಏನೆಂಬುದು ಸಮಾಧಾನಕ್ಕಾಗಿ ನಿಮ್ಮ ಉತ್ತರ ಕೇಳ್ತಾ ಇದ್ದೇನೆ.
ಹೊರದಲ್ಲಿ ನಡೆದಂದಿಹನೆ ಈ ಕರುಣಿಸಲ್ಲೇ ಮಗ ಜಯರು.
ಮಹಾಪ್ರಭು
ಚಕ್ರಜಿತ್ರು,
ರಾಮನ ಕುಮಾರನು ಸಮರಕ್ಕೆ ಬಂದಿದ್ದಾನೆ. ವಿಚಿತ್ರ ಹೆಡರೆ ಇದು. ಚಕ್ರವರ್ತಿಯನ್ನು ಯುದ್ಧಕ್ಕೆ ಕರೆಯುವುದು. ಒಬ್ಬ ಬ್ರಾಹ್ಮಣ ಹುಡುಗ ಧೇನುವನ್ನು ತಂದಾಗಲಿ, ಆ ಸುದ್ದಿ ತಿಳಿದ ಹಾಗಲಿ ನಿಮಗೆ ನಾನು ಹೇಳಿದ್ದೇನೆ. ದುಡುಕಿದ್ದು ಹೆಚ್ಚಾಯಿತು. ರಾಜರಾಜವನ್ನು ಸಾಮ ಬಿಡಬಾರದಂತೆ. ರಾಮವೆಂಬುದು ರಾಜನೀತಿಗೆ ಆ ಮನೋಹರ ರೂಪ, ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವದು. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು. ದಂಡದ ಸೀಮೆ ಎಂಬ ಮಾಡಲಿ ಸಾಮಾನ್ಯ ತರ ಅಂತ. ಆದ್ರೆ ಏನು ಮಾಡು, ತಂದಾಗಿದೆ ಮರ್ಯಾದೆ ಪ್ರಶ್ನೆ. ಇನ್ನು ಆದುದಾಗಲಿ ನಾವು ಸುಮ್ಮನಿದ್ದವರು ಬ್ರಾಹ್ಮಣರಲ್ಲಿ ಇನ್ಯಾರೇ ಬರಲಿ, ಯಾವ ಶಾಪವು ಯಾವ ಮಾತು ಅದಕ್ಕೆ ಬೆಲೆ ಕೊಡುವುದಲ್ಲ. ನಮ್ಮ ಮರ್ಯಾದೆ ಪ್ರಶ್ನೆ, ನೀವು ಹೋಗುವುದು ಬೇಡ. ನಮ್ಮಿಂದ ಆಗಿದ್ರೆ ನೀವು ಬನ್ನಿ, ನನಗೆ ಕೊಡಿ ಅಪ್ಪಣೆ.
ಹೋಗಿ ಸಮರವನ್ನು ಸೇರಿ.
ಗ್ರಹನು ಆಗುವನು ಹರಿಹರ ಜನಪದ ಅಣುಕುಮಾರಲ್ಲಿಗೆ ತರವಲ್ಲ.
ಕೈಯಲ್ಲಿ ಪರಶುರಾಮ ಹಿಡಿದು
ನಿಜ
ಸಮರಕ್ಕೆ ಬಂದವ ಬ್ರಾಹ್ಮಣ ಹುಡುಗರೇ. ಆಶ್ಚರ್ಯ
ಯಾಕೆ?
ಕರೆಸುವುದು ಕರೆಯುವುದು, ಹೋಮ ಮಾಡುವುದು ಹೋಮ ಮಾಡಿಸುವುದು, ದಾನ ಕೊಡುವುದು ದಾನ ಪಡೆಯುವುದು, ಈ ಷಟ್ಕರ್ಮ ಬ್ರಾಹ್ಮಣರಿಗೆ ಸೇರಿದ್ದು.
ನಿಜ,
ಇನ್ನು ಆ ಧರ್ಮವನ್ನು ಬಿಟ್ಟು ಕ್ಷತ್ರಿಯ ಧರ್ಮವನ್ನು ಸರಿ ಸಮರಕ್ಕೆ ಬಂದೆ ಅಲ್ಲ, ಯಾಕೆ ಬಂದೆ? ನಾನೇ ಅರ್ಥ ಮಾಡಿದೆ, ನಿನ್ನ ಸರಿಯಲ್ಲಿ ನಾನು ತಂದದ್ದು ಈ ಶಕ್ತಿ ಕೈಯಲ್ಲೇ ಪ್ರಾಣ ಕಳ್ಕೊಳ್ಬೇಡ. ಜಾಗ್ರತೆ,
ತಪ್ಪಾಗಿ ತಿಳಿದುಕೊಂಡಿದ್ದೀಯ ನೀನು. ಧರ್ಮದಲ್ಲಿ ನಡೀಬೇಕಾಂತ ನೀವು ಆ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ರಾಜ ನನ್ನ ಕೈಯಲ್ಲೇ ಇದೆ ಅಂತೇಳಿ ಆದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ನೀನೋ ನಾನ ಯಾರು ಎಂಬುದನ್ನು ನನ್ನ ರಂಗ ತೀರ್ಮಾನ ಮಾಡಿ. ನಾನು
ಕೆಳಗಿ ಬರಿದೆ ಗೆಟ್ಟೆ ಎಂದು ತೆರೆದ ಅರಸನವನನು.
ಏನು
ನನ್ನ ಕಣ್ಣುಗಳನ್ನೇ ನಾನು ನಂಬಲ ಹಾಗೆ ಆಗಿಬಿಡುತ್ತ.
ಯಾಕೆ?
ಬ್ರಾಹ್ಮಣ ಹುಡುಗ ದರ್ಭ ಏನು ಹಿಡಿಯಬೇಕಾದಂತಹ ಕೈಯಲ್ಲಿ ಪರಶುವನ್ನು ಧಾರಣೆ ಮಾಡಿದೆಯಾ ನೀನು?
ಹೌದು,
ಎಳೆಯ ವಯಸ್ಸಿನ ಸರಳ ನೀನು. ಹಿಂಚಿನ ಹೊಡೆದಂತೆ ಹೇಳವಾಗಿ ನಮ್ಮ ರಾಜಸ್ಥಾನವನ್ನು ಪ್ರವೇಶ ಮಾಡುವುದೇ ಮನೆಗೂ ಮುಂದೆ ಬಂದಿದ್ದೀ ಅಂದ್ರೆ ಅನಂತ ಕಾಲದ ದೋಷ ಇದೆ. ಅಲ್ಲ, ನಿನ್ನ ಹುಡುಗ ಬುದ್ಧಿಯು ನನಗೆ ಅರ್ಥವಾಗುವುದಿಲ್ಲ.
ಓ,
ಕಾರ್ತಿವೀರ ಅರ್ಜುನ ಭದ್ರವಾದಂತಹ ಈ ಆಳ್ವಿಕೆಯ ಒಳಗೆ ಬ್ರಾಹ್ಮಣರು ಎಷ್ಟು ಸೊಕ್ಕಿದ್ದಾರೆ ಅಂದ್ರೆ ಮತ್ತೆ ಕ್ಷತ್ರಿಯರಾದ ನಾವು ಹೇಗಿರಬೇಕು? ಸರಿಯಾಗಿ ಯೋಚನೆ ಮಾಡು.
ಏನು
ಯೋಚನಾ ಶಕ್ತಿ ನಿನಗೆ ಇರ್ಲಿಕ್ಕಿಲ್ಲ. ಆದ್ರಿಂದ ಹುಡುಗ
ನಿನಗೆ
ಸಾರಿ ಹೇಳ್ತೇನೆ, ಸಮರ ಬೇಡ. ನಾನು ಹಿಂದೆ ಇಲ್ಲ,
ನಾನು ಹುಡುಗ ಎಂಬ ಕೀಳ್ಭಾವ ಏನಿರಿಗೆ? ಕಾರ್ತಿವೀರ ಹುಡುಗನಾದ್ರೆ ಏನಾಯ್ತು? ನಾನಿಡಿದಂತಹ ಪರಶುವಿಗೆ ಹುಡುಗತನವೇನೂ ಇಲ್ಲ. ಉದ್ಗಟತನವನ್ನು ತೋರಿಸುವುದಕ್ಕೆ ನಾನು ಬಂದವನೇನಲ್ಲ. ನೀನು ತಪ್ಪಿದ್ದ ನಡೆದಿದ್ದೆಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ಸರಿದಾರಿಗೆ ತರುವುದಕ್ಕೆ ಬೇಕಾಗಿ, ಕರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ, ಕ್ಷತ್ರಿಯ ಅಂತ ನೀನು ಗೋವುಗಳನ್ನು ಹಾಗೆ ಹೆಣ್ಣು ಮಕ್ಕಳನ್ನು ಬ್ರಾಹ್ಮಣರನ್ನು ಉಳಿಸುವುದಕ್ಕೆ ಪ್ರಯತ್ನ ಬರಬೇಕಾಗಿತ್ತು. ಅದನ್ನು ತಪ್ಪಿ ನಡೆದಿದ್ದೆಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ದಂಡಿಸುವುದಕ್ಕೆ ಬಂದದ್ದಲ್ಲ. ತೀರತೆಯಿಂದ ಕಾಮಧೇನುವನ್ನು ಕೇಳ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಕಾಮಧೇನುವನ್ನು ಕೊಟ್ಟರೆ ನಿನಗೆ ಉಳಿಗಾಲವಿದೆ. ಎಲ್ಲಿಯಾದ್ರೂ ಆ ಧರ್ಮದಲ್ಲಿ ನಡೆಯುತ್ತಾ ಅಂತ ಕೇಳಿದ್ರೆ ನಿನಗೆ ವಿನಾಶ ಕಾಲೇ ವಿಪರೀತ ಬುದ್ಧಿ.
ಕಾಮದಿಂದ ಒಪ್ಪಿಸುವುದಕ್ಕೆ ರಣಹೇಜಿಗಳು ನಾವಲ್ಲ.
ಈತರಿಂಗ ಭಯವನ್ನು ಕೊಡುತ್ತಲೀ ದೂತನ ತಪ್ರಿಯ ಪಶು ಸಹ ತಾತನೆಡೆ ತಂದವನ ಚರಣದಲ್ಲಿ ವಂದಿಸುತ್ತ ತಾತನೆಡೆ ತಂದವನ ಚರಣದಲ್ಲಿ ವಂದಿಸುತ್ತ ಭೂತನಾಥ ಪ್ರಿಯ ಪಶು ಸಹ ತಾತನೆಡೆ ತಂದವನ ಚರಣದಲ್ಲಿ ವಂದಿಸುತ್ತ
ಮಹೇಶ್ವರಿ ಪಟ್ಟಣದಲ್ಲಿದ್ದವರೆಲ್ಲರೂ ಭಯಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಭರವಸೆಯ ಮಾತನ್ನು ಕೊಟ್ಟು ಕಮಲೆಯನ್ನು ಕರೆದುಕೊಂಡು ತನ್ನ ತಂದೆಯ ಎಡೆಗೆ ಹೋಗಬೇಕಾಗಿದೆ. ನಡೀತೇ ನೋಡೋಣ ಆಶ್ರಮದ ಒಳಗೆ. ಅಪ್ಪ
ಸಗರೇ ರಾಮ,
ಕಾರ್ತಿವೀರ ನೀವು ಬುದ್ಧಿಯ ಮಾತನ್ನು ಹೇಳಿದೆ, ಕೇಳುವಂತಹ ತಾಳ್ಮೆ ಅವನಿಗೆ ಇರಲಿಲ್ಲ. ಯುದ್ಧದ ಪರಿಣಾಮ ಅವನ ವಧೆಯಾಯಿತು. ಶಬಲೆಯನ್ನು ತಂದಿದ್ದೇನಪ್ಪ, ಮುಂದೆ ಏನು ದಾರಿ ಎಂಬುದನ್ನು ನೀವು ತೋರಿಸಬೇಕು.
ಬ್ರಾಹ್ಮಣರನ್ನು ರಕ್ಷಿಸಬೇಕಾದಂತಹ ಕ್ಷತ್ರಿಯರು ದುಷ್ಟರಾಗಿ ಭೂಭಾರಕರಾದಾಗ ಬ್ರಾಹ್ಮಣರೇ ಕೈಯಲ್ಲಿ ಕಚ್ಚಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ ಅಂತಾಯ್ತು.
ಹೌದಪ್ಪ
ಮಗನೇ,
ಅಪ್ಪ
ಕಳೆದು ಹೋದದ್ದಕ್ಕಾಗಿ ವ್ಯಥೆ ಬೇಡ. ಜೀವವನ್ನು ಪೂಜೆ ಮಾಡಿ ನಿತ್ಯ ವಿಧಿಗಳನ್ನು ಪೂರೈಸಿ ಮುಂದಿನ ಕಾರ್ಯಕ್ರಮಗಳು ಯಥಾಕ್ರಮವಾಗಿ ನಡೆಯುವುದಕ್ಕೆ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡೋಣ. ಅಮಂಗಳ ನಿವಾರಣೆಗಾಗಿ ಸರ್ವಶಕ್ತನಾದಂತಹ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ.
ಕರದಳು ಪರದೂಪ ಶಾಂಕುಜಧಾರಿಗೆ ಹರ್ಷದಿ ಭಕ್ತರ ಕೊರೆವ ಬಗೆ ಪುರಗ ಭೂಷಣನ ಕುಮಾರ ಜವದನನ ಚರಣ ಕಮಲ ಕಾರತಿ ಆರತಿ ಎತ್ತಿರೆ ಗಜಮುಖ ತವಗೆ ಗಣಪಗೆ ಕೊರೆವ ಬಗೆ ಪುರಗ ಭೂಷಣನ ಕುಮಾರ ಜವದನನ ಚರಣ ಕಮಲ ಕಾರತಿ ಆರತಿ ಎತ್ತಿರೆ ಗಜಮುಖ ತವಗೆ ಗಣಪಗೆ